माता बेटे श्री गुरुभ्यो नमः हरि ओम हयग्रीवं चिदानंद विग्रहं सदनुग्रहं दशग्रीवच्छिदं शापान मणिग्रीव विमोचनं स्वनाम ग्रहणादेव निरस्तग्रह विग्रहं वृंदावनगतं वंदे ब्रह्म रुद्रेन्द्र वंदितं स्वान्तस्थानन्तशय्याय पूर्ण ज्ञान रसारणसे उत्तुंगवाक्तरंगाय मध्वदुग्धाब्धये नमः। गुरुमखिल गुणज्ञं सद्गुणैकाधिवासं शमदमपरिनिष्ठं सत्वनिष्ठं वरिष्ठं सकलसुजनशिष्टं नित्यनिर्धूतकष्टं हयमुखपदनिष्ठं मां भजन्तु प्रपन्नाः। पूज्याय राघवेन्द्राय सत्यधर्मरताय च भजतां कल्पवृक्षाय नमतां कामधेनवे नीलाकरार्चितानन्तलीलागोपालपालितान् विद्यापयोनिधीन् वन्दे ब्रह्म विद्यागुरुन्नम। ब्रह्मचर्य हरिप्रीतिसुविद्यावादशारिणः इष्टदां कष्टहर्तृन्नः विद्यामान्यान् मुनीन् नमः। वाजराजपदद्वन्द्ववारिजासक्तमानसान् विश्वप्रियगुरुन् वन्दे मन्दोहं धीविशुद्धये सत्यं सत्यं पुनः सत्यं विष्णुतीर्थप्रसादतः सर्वे कामा भवन्त्येव शपथो बिम्बसन्निधौ चिन्तामणिं स्वभक्तानां कल्पवृक्षं च कामदम् स्वामिनं त्वां रघुप्रेमतीर्थं वन्दे ह्यभीष्टदं श्रीगुरुभ्यो नमः हरिः ओम्। जलज्येष्ठनिभाकारं जगदीशपदाश्रयं जगदीतलविख्यातं जगन्नाथगुरुं भजे। हरिकथामृतसार गुरुगळ करुणदिन्दापनितुपेडुवे परम भगवद्भक्तरु इदनु आदरदि केळुवदु। ನಿನ್ನೆ ಹರಿ ಕಥಾ ಅಮೃತ ಸಾರ ಎಂಬುದರ ಅರ್ಥವನ್ನ ಚೂರು ನೋಡಿದುವು. ಅಂದರೆ ಹರಿ ನಮ್ಮ ಎಲ್ಲರ ಹೃದಯದಲ್ಲಿರತಕ್ಕಂಥ ಬಿಂಬರೂಪಿಯಾದ ಭಗವಂತನಿಗೆ ಹರಿ ಅಂತ ಹೆಸರು. ಷೋಡಶಿಯಲ್ಲಿ ಚೆನ್ನಾಗಿ ಸ್ಪಷ್ಟವಾಗಿ ತಿಳಿಸಿಕೊಡ್ತಾರೆ. ಹೃದಯಗದ ಭಗವದ್ ರೂಪಕ್ಕೇನೆ ಹರಿರೀತಿ ರಹಸ್ಯಂ ನಾಮ. ರಹಸ್ಯವಾಗಿರತಕ್ಕಂತಹ ಹೆಸರು ಹರಿ ಅಂತ ಇದೆ. ಯಾಕೆಂದರೆ ಅತ್ಯಂತ ಅನಿಷ್ಟ ಯಾವುದು ಸಂಸಾರ, ಆ ಸಂಸಾರವನ್ನ ಹರತಿ ನಾಶ ಮಾಡುತ್ತಾನದ್ದರಿಂದ ಭಗವಂತನಿಗೆ ಹರಿ ಅಂತ ಹೆಸರು. ಅಂಥ ಬಿಂಬರೂಪಿಯಾಗಿರತಕ್ಕಂಥ ಶ್ರೀಹರಿ ಏನಿದ್ದಾನೆ ಅವನೇ ಇಲ್ಲಿ ಪ್ರತಿಪಾದ್ಯನಾಗಿದ್ದಾನೆ ಈ ಗ್ರಂಥದಲ್ಲಿ, ಅವನ ಕುರಿತೇ ಹೇಳುತ್ತಾ ಇದ್ದೇವೆ. ಅಂದರೆ ನಮ್ಮ ಒಳಗಿರತಕ್ಕಂಥ ಬಿಂಬರೂಪಿ ಭಗವಂತ ಅವನು ಮಾಡಿಸುವಂಥ ಕ್ರಿಯಾ ಬಿಂಬಕ್ರಿಯ ಏನಿದೆ ಅದೇ ಕಥಾ. ನಮ್ಮ 11 ಇಂದ್ರಿಯಗಳಲ್ಲಿ ಬಿಂಬರೂಪಿ ಭಗವಂತ ನಿಂತು ದೇವತೆಗಳ ಮೂಲಕ ಮಾಡಿಸುವಂಥ ಏನು ಕ್ರಿಯಾ ಇದೆ ಬಿಂಬಕ್ರಿಯಾ ಅದನ್ನೇ ಇಲ್ಲಿ ಕಥಾ ಅಂತ ಹೇಳ್ತಾ ಇದ್ದಾರೆ. ನಮ್ಮ ಶರೀರದಲ್ಲಿ ಭಗವಂತ ಮಾಡಿಸುವ ಬಿಂಬರೂಪಿಯ ಒಂದು ಚರ್ಯಗಳೇನಿವೆ, ಕ್ರಿಯೆ ಬಿಂಬಕ್ರಿಯೆಗಳು, ಅದನ್ನೇ ಹರಿಕಥಾ ಅಂತ ಹೇಳಿದರೆ ಆ ಹರಿ ಕಥೆಯ ಅಮೃತ ಅಂದ್ರೆ ಯಾವುದು ಅದನ್ನು ತಿಳಿಸಿಕೊಡುತ್ತಾರೆ. ಹರಿ ಕಥಾ ಅಂದ್ರೆ ಬಿಂಬಕ್ರಿಯಾ, ಬಿಂಬಕ್ರಿಯದ ಅಮೃತ ಅಂದ್ರೆ ಯಾವುದು ಅಂದ್ರೆ ವಿಶೇಷವಾಗಿರತಕ್ಕಂಥ ಭಗವಂತನ ಶರಣಾಗತಿ. ಭಗವಂತನೇ ನನ್ನಲ್ಲಿ ನಿಂತು ವಿಶೇಷವಾಗಿ ತತ್ವಾಭಿಮಾನಿಗಳ ಮೂಲಕ ಮಾಡಿಸ್ತಾ ಇದ್ದಾನೆ ಎಂಬ ಎಚ್ಚರ ಏನಿರುತ್ತೆ ಅದೇ ಅಮೃತ. ಆ ಅಮೃತದ ಪೂರ್ವಕ ಭಗವಂತನ ಕಥೆಯನ್ನು ಸವೆಯೋದು. ಭಗವಂತನ ಕಥೆಯಲ್ಲಿ ಅಮೃತ ಯಾವುದು? ಭಗವಂತನೇ ಎಲ್ಲ ಮಾಡಿಸ್ತಾ ಇದ್ದಾನೆ ಎಂಬ ಎಚ್ಚರ. ಆ ಎಚ್ಚರ ಬಂದಾಗ ಏನಾಗುತ್ತೆ? ಭಗವಂತನೇ ನಮಗೆ ಗತಿ ಎಂಬ ಶರಣಾಗತಿ ಬರುತ್ತೆ. ಆ ಶರಣಾಗತಿಯೇ ಸಾರ ಅಂದ್ರು. ಹಾಗಾದರೆ ಹರಿ ಅಂದ್ರೆ ಬಿಂಬರೂಪಿ ಭಗವಂತ ಅವನ ಕಥಾ ಅಂದರೆ ನಮ್ಮ ವಿಶೇಷವಾಗಿರತಕ್ಕಂತಹ 11 ಇಂದ್ರಿಯಗಳಲ್ಲಿ ತಾನು ನಿಂತು ದೇವತೆಗಳ ಮೂಲಕ ಮಾಡಿಸುವ ಬಿಂಬಕ್ರಿಯಾ ಏನಿದೆ ಅದೇ ಕಥಾ. ಅಲ್ಲಿ ಭಗವಂತನೇ ಮಾಡಿ ಮಾಡಿಸ್ತಾ ಇದ್ದಾನೆ, ಅವನೇ ಸ್ವತಂತ್ರ, ನಾನು ಅಸ್ವತಂತ್ರ ಎಂಬ ಎಚ್ಚರ ಏನಿದೆ ಅದು ಅಮೃತ. ಅದರಲ್ಲಿ ಭಗವಂತನ ಶರಣಾಗತಿ ಎಂಬುದೇ ಸಾರ ಎಂಬುದನ್ನ ಇಲ್ಲಿ ತಿಳಿಸಿಕೊಡ್ತಾ ಇದ್ದಾರೆ. ನಂತರ ಈ ಹರಿಕಥಾಮೃತ ಸಾರಕ್ಕೆ ಇನ್ನೊಂದು ವಿಶೇಷವಾಗಿರತಕ್ಕಂಥ ಅರ್ಥವನ್ನ ಹೇಳ್ತಾ ಇದ್ದಾರೆ. ಹರಿಕಥಾ ಅಂದ್ರೆ ಯಾವುದು ಅಂದ್ರೆ ಇಲ್ಲಿ ಹೇಳ್ತಾ ಇದ್ದಾರೆ ಭಗವಂತನ ವಿಶೇಷವಾಗಿರತಕ್ಕಂಥ ತತ್ವಜ್ಞಾನ ಕೊಡತಕ್ಕಂಥದ್ದು ಯಾವುದು ಅಂದ್ರೆ ವೇದಗಳು. ವೇದ ಮತ್ತು ವಿಶೇಷವಾಗಿರತಕ್ಕಂಥ ಪುರಾಣಾದಿಗಳೆಲ್ಲವೂ ಕೂಡ ಹರಿಕಥಾ. ಆ ಹರಿಕಥೆಯ ಅಮೃತ ಯಾವುದು ಅಂದ್ರೆ ಉಪನಿಷತ್ತುಗಳು. ವೇದಗಳಿಗೆ ಸಾರಭೂತವಾಗಿರತಕ್ಕಂಥದ್ದು ಅಮೃತ ರೂಪವಾದ ಉಪನಿಷತ್ತುಗಳು. ಆ ಉಪನಿಷತ್ತುಗಳಲ್ಲಿ ಹೇಳಿರುವಂತಹ ಭಗವಂತನ ಶರಣಾಗತಿ ಎಂಬುದೇ ಸಾರ. ಆದ್ದರಿಂದ ವೇದ ಉಪನಿಷತ್ತುಗಳಲ್ಲಿ ತಿಳಿಸಿಕೊಟ್ಟಿರತಕ್ಕಂಥ ಭಗವಂತನ ವಿಶೇಷ ಮಹಿಮಾ, ಆ ಮಹಿಮಾ ತಿಳಿದುಕೊಂಡು ವಿಶೇಷವಾದಂಥ ಶರಣಾಗತಿ ಪೂರ್ವಕವಾಗಿ ಭಗವಂತನನ್ನು ಉಪಾಸನೆ ಮಾಡುವುದೇ ಹರಿಕಥಾ ಅಮೃತ ಸಾರ ಅಂದ್ರು. ಅದನ್ನೇ ತಾಮ್ರಪರ್ಣಿ ವ್ಯಾಖ್ಯಾನದಲ್ಲಿ ತಿಳಿಸಿಕೊಡುತ್ತಾರೆ. ಸ್ಥೂಲ ದೇಹಸ್ಥ ಬಿಂಬಾತ್ಮಕ ಪ್ರಾಜ್ಞ ರೂಪ ಉಪಾಸನಾಲಕ್ಷಣ ಕರ್ಮಣೈವ ಪ್ರಾಪ್ನೋತಿ ಜ್ಞಾನಂ ಅಧಿಕಾರಿ. ನಮ್ಮ ಸ್ಥೂಲ ಶರೀರದಲ್ಲಿರತಕ್ಕಂಥ ಪ್ರಾಜ್ಞ ವಿಶ್ವಂಭರ ಅಥವಾ ಹರಿ ಎಂಬ ಹೆಸರಿಟ್ಟುಕೊಂಡಿರತಕ್ಕಂಥ ಬಿಂಬಮೂರ್ತಿಯ ಉಪಾಸನೆ ಮಾಡಿದರೇನೆ ಅಧಿಕಾರಿಯಾದವ ಅಪರೋಕ್ಷ ಜ್ಞಾನವನ್ನ ಪಡೆಯುತ್ತಾನೆ. ಆದ್ದರಿಂದ ಈ ಹರಿಕಥಾಮೃತ ಸಾರ ಎಂಥದ್ದು ಅಂದರೆ ಅಪರೋಕ್ಷ ಜ್ಞಾನಕ್ಕೆ ಕಾರಣವಾಗಿರತಕ್ಕಂಥದ್ದು ಎಂಬುದನ್ನು ಇಲ್ಲಿ ತಿಳಿಸಿಕೊಡ್ತಾ ಇದ್ದಾರೆ. ಗೀತಾಭಾಷ್ಯದಲ್ಲೂ ಕೂಡ ಸರ್ವೇಷಾಂ ಬಿಂಬರೂಪ ಹರಿರೇವ, ಸರ್ವ ಜೀವಾಂತಸ್ಥ ಬಿಂಬರೂಪಿ ಹರಿರೇವ ಅಂತ ಈ ರೀತಿಯಾಗಿ ತಿಳಿಸಿಕೊಡ್ತಾ ಇದ್ದಾರೆ. ತದ್ಗುಣಾನ್ ಕಥಯಂತಿ ಪ್ರತಿಪಾದಯಂತಿ ಇತಿ ಕಥಾ ವೇದಾಹ. ಎಲ್ಲಾ ಜೀವರಲ್ಲಿರತಕ್ಕಂಥ ಬಿಂಬರೂಪಿ ಹರಿಯೇ, ಬಿಂಬರೂಪಿಯೇ ಹರಿ. ಆ ಅವನ ಗುಣಗಳನ್ನ ಅಂದ್ರೆ ಬಿಂಬಕ್ರಿಯೆಗಳನ್ನ ಕಥೆಯಂತಿ ಚೆನ್ನಾಗಿ ಪ್ರತಿಪಾದನೆ ಮಾಡುತ್ತಾದ್ದರಿಂದ ಕಥೆಗಳು ಅಂದ್ರೆ ಯಾವುದು? ವೇದಗಳು. ತೇಷಾಂ ಮಧ್ಯೆ ಸ್ವಾದುತ್ವಾತ್ ಮಧುರತ್ವಾಚ್ಚ ಉಪನಿಷತ್ ಸಮುದಾಯ ಅಮೃತಮಿತ್ಯುಚ್ಯತೆ. ಆ ವೇದಗಳ ಮಧ್ಯೆ ಕೂಡ ಬಹಳ ಮೃದುವಾಗಿ ಅಷ್ಟೇ ಅಲ್ಲ ಮಧುರವಾದ್ದರಿಂದಲೂ ಕೂಡ ಉಪನಿಷತ್ತುಗಳಿಗೆ ಅಮೃತ ಅಂತ ಕರೀತಾರೆ. ತದ್ ರಹಸ್ಯಮೇವ ಸಾರಮಿತಿ. ಆ ವಿಶೇಷವಾಗಿರತಕ್ಕಂಥ ಉಪನಿಷತ್ತುಗಳ ರಹಸ್ಯವೇ ಸಾರ ಅಂದ್ರು. ಅಲ್ಲಿ ಮತ್ತು ಪ್ರಶ್ನೆ ಮಾಡಿಕೊಳ್ತಾರೆ, ಕಿನ್ನಾಮ ರಹಸ್ಯಂ, ಏನಿದು ರಹಸ್ಯ ಸಾರ ಅಂದ್ರೆ ಏನಿದು ಅಂದ್ರೆ ಸರ್ವ ಪ್ರಕಾರೇಣ ಸರ್ವತ್ರ ಬಿಂಬಕ್ರಿಯಾನುಸಂಧಾನಮೇವ ರಹಸ್ಯಮಿತಿ. ಎಲ್ಲಾ ರೀತಿಯಲ್ಲೂ ಎಲ್ಲಾ ಕಡೆ ಕೂಡ ಬಿಂಬನ ಚಿಂತನೆ ಬಿಂಬಕ್ರಿಯಾನುಸಂಧಾನ ಮಾಡುವುದೇ ವಿಶೇಷವಾಗಿರತಕ್ಕಂಥ ಸಾರ ಎಂಬುದನ್ನ ತಾಮ್ರಪರ್ಣಿ ವ್ಯಾಖ್ಯಾನದಲ್ಲಿ ಅದ್ಭುತವಾಗಿ ತಿಳಿಸಿಕೊಡ್ತಾ ಇದ್ದಾರೆ. ಹಾಗಾದರೆ ಸ್ವಯೋಗ್ಯತಾನುಸಾರೇಣ ಬಿಂಬಕ್ರಿಯಾನುಸಂಧಾನ ಲಕ್ಷ್ಮಣಂ ವಚ್ಮಿ. ಇಲ್ಲಿ ಏನ್ ಹೇಳಲಿಕ್ಕೆ ಹೊರಟಿದ್ದೀರಾ? ಹರಿ ಕಥಾ ಅಮೃತ ಸಾರ. ಭಗವಂತನ ಬಿಂಬರೂಪಿಯಾದ ಭಗವಂತನ ವಿಶೇಷವಾಗಿರತಕ್ಕಂಥ ಬಿಂಬಕ್ರಿಯಾನುಸಂಧಾನ ಏನಿದೆ, ಆ ಬಿಂಬಕ್ರಿಯಾನುಸಂಧಾನದಲ್ಲೂ ಕೂಡ ಭಗವಂತನ ಶರಣಾಗತಿ ಏನಿದೆ ಅದೇ ಸಾರ. ಅದನ್ನು ತಿಳಿಸಿಕೊಡುತ್ತೇವೆ. ಸರ್ವತ್ರ ಬಿಂಬಕ್ರಿಯಾ ಚಿಂತನೆ ಎಂಬುದೇ ಸಾರ. ಅದನ್ನು ಹರಿಕಥಾಮೃತ ಸಾರ ತಿಳಿಸಿಕೊಡುತ್ತೇವೆ. ಅದು ಹೇಗೆ ತಿಳಿಸಿಕೊಡ್ತೀರಾ ಅಂದರೆ ಹೇಳ್ತಾರೆ, ಗುರುಗಳ ಕರುಣದಿಂದ ಆಪನಿತು ಪೇರುವೆ. ಗುರುಗಳ ಕರುಣದಿಂದ ಅಲ್ಲ, ಗುರುಗಳು ಅಂದ್ರೆ ಯಾರು ಅಂದ್ರೆ ಹೇಳ್ತಾರೆ, ದೇವರು ಮೊದಲುಕೊಂಡು ನಮ್ಮ ಕರ್ಮಗಳನ್ನು ಮಾಡಿಸುವಂತ ತತ್ವಾಭಿಮಾನಿಗಳಲ್ಲಿ ಅವರ ದೇವತ ಯಾರು? ಪುಷ್ಕರ ಪರ್ಯಂತ ಇರತಕ್ಕಂಥ ಸಕಲ ತತ್ವಾಭಿಮಾನಿಗಳು ನಮಗೆ ಗುರುಗಳು. ಅವರ ನಂತರ ಜಗನ್ನಾಥದಾಸರಿಗೆ ವಿಶೇಷವಾಗಿ ಪರಮಾನುಗ್ರಹ ಮಾಡಿ ಈ ಗ್ರಂಥ ಬರೆಯಲಿಕ್ಕೆ ಪ್ರಚೋದನೆ ಕೊಟ್ಟು ತಮ್ಮ ಶಕ್ತಿಯನ್ನು ಇವರಲ್ಲಿಟ್ಟಂಥವರು ವ್ಯಾಸರಾಜರು. ಅದನ್ನ ಶ್ರೀಧರ ವಿಠಲದಾಸರು ಚೆನ್ನಾಗಿ ತಿಳಿಸಿಕೊಡ್ತಾ ಇದ್ದಾರೆ. ವ್ಯಾಸತೀರ್ಥರ ಒಲವೋ ವಿಠಲೋಪಾಸಕ ಪ್ರಭುವರಿಯ ಪುರಂದರ ದಾಸರಾಜರ ದಯವೋ ತಿಳಿಯದು ಓದಿ ಕೇಳದಲೆ ಕೇಶವನ ಗುಣಮಣಿಗಳನ್ನು ಪ್ರಾಣೇಶಗರ್ಪಿಸಿ ವಾದಿರಾಜರ ಕೋಶಕೊಪ್ಪುವ ಹರಿಕಥಾಮೃತ ಸಾರ ಹೇಳಿದರು ಅಂತ ಹೇಳ್ತಾರೆ. ಅಲ್ಲ, ವಾದಿರಾಜರ ಕೋಶ ಅಂತ ಯಾಕೆ ಬಂತು ಅಂದ್ರೆ, ವಾದಿರಾಜರು ಇರುವಾಗ ಇವರು ವಾದಿರಾಜರ ಹತ್ರ ಕೋಶಾಧಿಕಾರಿಗಳಾಗಿದ್ದರು. ಎರಡು ಕೋಶ, ಹೊರಗಿನ ಕೋಶ ಒಂದು, ಎರಡನೆಯದು ಅವರ ವಾಕ್ ಕೋಶ, ವಿಶೇಷ ಗ್ರಂಥ ಕೋಶ, ಅದಕ್ಕೂ ಅಧಿಕಾರಿಗಳಾಗಿದ್ದರಂತೆ ಇವರು. ಆದ್ದರಿಂದ ಅವರು ಏನಾಗ ವಾದಿರಾಜರ ಗ್ರಂಥಗಳನ್ನ ಅಧ್ಯಯನಾದಿಗಳನ್ನ ಮಾಡಿ ಆ ಕೋಶಕ್ಕೆ ಚೆನ್ನಾಗಿ ಅಧಿಕಾರಿಗಳಾಗಿದ್ರು, ಆ ಒಂದು ವಿಶೇಷವಾದ ಅನುಗ್ರಹದಿಂದಲೇನೆ ಈಗ ವಾದಿರಾಜರ ಆ ಗ್ರಂಥಗಳಲ್ಲಿರುವ ರಚನಾ ಚಾತುರ್ಯ ಏನೇನಿದೆ ಅದನ್ನೆಲ್ಲವೂ ಸ್ವೀಕಾರ ಮಾಡಿ ಇದರಲ್ಲಿ ಇಟ್ಟಿದ್ದಾರೆ. ಆದ ಕಾರಣ ವಾದಿರಾಜರ ಕೋಶಕೊಪ್ಪುವ ಹರಿಕಥಾಮೃತ ಸಾರ ಹೇಳಿದರು. ಹಾಗಾದರೆ ಗುರುಗಳು ಯಾರ್ಯಾರು ಬಂದ್ರು? ವ್ಯಾಸತೀರ್ಥರು, ಪುರಂದರದಾಸರು ಮತ್ತು ವಾದಿರಾಜರೇ ಮೊದಲಾದ ಮಹಾನುಭಾವರ ಕರುಣೆಯಿಂದ. ಇನ್ನ ಶಾಸ್ತ್ರಾಧ್ಯಯನ ಮಾಡಿದ್ರೂ ಕೂಡ ಮಹಾನುಭಾವರಾಗಿರತಕ್ಕಂಥ ವಿಜಯದಾಸರನ್ನ ವಿಶೇಷವಾಗಿ ಅವರು ಭೋಜನಕ್ಕೆ ಕರೆದಾಗ ತಾವು ಬರಲ್ಲ ಎಂದು ಹೇಳಿ ಸೋತ್ತಮ ದ್ರೋಹವನ್ನು ಕಟ್ಟಿಕೊಂಡಿದ್ರು. ಅದರಿಂದಾಗಿ ಹೊಟ್ಟೆ ನೋವು, ಅಪಮೃತ್ಯು ಎರಡೂ ಕೂಡ ಬಂದು ಸೇರಿದಾಗ ಅದರ ಪರಿಹಾರಕ್ಕಾಗಿ ವಿಜಯದಾಸರ ಶರಣಾಗತರಾದರು. ಘಟಿಕಾಚಲಕ್ಕೆ ಹೋದರು, ಶ್ರೀನಿವಾಸನ ಸೇವಾ ಮಾಡಿದ್ರು. ಹನುಮಂತನು ಮಾತಾಡಿಸಲಿಲ್ಲ, ಶ್ರೀನಿವಾಸ ಮಾತಾಡಿಸಲಿಲ್ಲ. ಕೊನೆಗೆ ತಮ್ಮ ಅಣ್ಣಂದರಾದ ಪೂರ್ವಜನ್ಮದಲ್ಲಿ ಅಣ್ಣಂದರಾಗಿರ್ತಕ್ಕಂಥ ಪ್ರಹ್ಲಾದರಾಜರೇ ರಾಘವೇಂದ್ರ ಸ್ವಾಮಿಗಳು ಇವರಿಗೆ ಅನುಗ್ರಹ ಮಾಡಿ ವಿಜಯದಾಸರ ನೀವು ಶರಣಾಗತರಾಗಿ ಅಂತ ಹೇಳಿದಾಗ ವಿಜಯದಾಸರ ಶರಣಾಗತರಾಗಿ ಅವರ ಅನುಗ್ರಹದಿಂದ ಗೋಪಾಲದಾಸರ ಶರಣಾಗತರಾಗಿ ಅವರ ಮೂಲಕ ಅಂಕಿತ ಪ್ರದಾನವನ್ನ ವಿಠಲನೇ ಕೊಟ್ಟ. ಅಂದ್ರೆ ಗೋಪಾಲದಾಸರು ಅಂಕಿತ ಕೊಟ್ರ ಇಲ್ಲವ ಅಂತ ಪ್ರಶ್ನೆ ಇಲ್ಲ. ಅಲ್ಲಿ ನದಿಯಲ್ಲಿ ಫಲಕ ತೇಲಿ ಬಂತು ಅಂತ ಹೇಳುತ್ತಾರಲ್ಲ ಜಗನ್ನಾಥ ವಿಠಲ ಅಂತ, ಆದರೆ ಭಗವಂತ ಸಾಕ್ಷಾತ್ತಾಗಿ ಯಾರಿಗೂ ಕೊಡಲ್ಲ. ಅಂಥದ್ದಿವರಿಗೆ ಹೇಗೆ ಕೊಟ್ಟ ಅಂದ್ರೆ ಅದೆಲ್ಲ ಅದು ಬಂದದ್ದೇ ಗೋಪಾಲದಾಸರ ಕೃಪೆಯಿಂದ. ಅದನ್ನು ಜಗನ್ನಾಥದಾಸರೇ ವಿಶೇಷವಾಗಿ ಹೇಳುತ್ತಾರೆ, ನಮಗೆ ಪೂರ್ಣಾನುಗ್ರಹ ಮಾಡಿದವರೇ ಗೋಪಾಲದಾಸರು. ಆಯುಷ್ಯವನ್ನು ಕೊಡುವುದಷ್ಟೇ ಅಲ್ಲದೆ ಅಪಮೃತ್ಯು ಪರಿಹಾರ ಮಾಡುವುದಷ್ಟೇ ಅಲ್ಲದೆ ಹೊಟ್ಟೆ ನೋವನ್ನು ಕೂಡ ತಾವು ತಗೊಂಡು ಇಡೀ ಜನ್ಮ ಅನುಭವಿಸಿದಂತಹ ಮಹಾನುಭಾವರು ಗೋಪಾಲದಾಸರು ಅಂತ ಗೋಪಾಲದಾಸರ ಕುರಿತು ವಿಶೇಷವಾಗಿ ಜಗನ್ನಾಥದಾಸರು ತುಂಬಾ ಹರ್ಷೋದ್ರೇಕದಿಂದ, ಭಕ್ತಿ ಉದ್ರೇಕದಿಂದ ಉದ್ಗಾರ ತೆಗೀತಾರೆ. ಅಂಥ ಗುರುಗಳ ಕರುಣದಿಂದ, ಗುರುಗಳ ಪರಮಾನುಗ್ರಹದಿಂದ ಅಂತ ಇಲ್ಲಿ ಹೇಳ್ತಾ ಇದ್ದಾರೆ. ಅಂದರೆ ಮತ್ತು ಅಲ್ಲಿ ಪ್ರಶ್ನೆ ಬಂತು, ಈ ಗ್ರಂಥ ಬರೆಯುವುದರಲ್ಲಿ ನಿಮ್ಮ ಸಾಮರ್ಥ್ಯ ಎಷ್ಟು? ಅಂದರೆ ಸ್ವಾಹಂಕಾರ ಖಂಡನಾಪೂರ್ವಕ ಹೇಳುತ್ತಾರೆ, ನನ್ನದೇನೂ ಇಲ್ಲ ಇಷ್ಟು ದೊಡ್ಡ ಗ್ರಂಥ. ಅದೇನು 37 ಆಚಾರ್ಯರ ಗ್ರಂಥಗಳು ಮುಂದೆ, ನಂತರ ಎಲ್ಲ ವೇದಗಳು ವೇದಾರ್ಥಗಳು ಮುಂದೆ, ಉಪನಿಷತ್ ರಹಸ್ಯಗಳು ಮುಂದಿವೆ, ಎಲ್ಲ 18 ಪುರಾಣಗಳು ಮುಂದಿವೆ, ಗೀತಾ ಮುಂದಿದೆ, ಭಾರತ ಮುಂದೆ ಇದೆ, ಭಾಗವತ ಮುಂದೆ ಇದೆ, ಸಕಲ ಶಾಸ್ತ್ರಗಳು ಮುಂದಿವೆ. ಈ ಎಲ್ಲದರಲ್ಲಿ ಬರುವ ಯಾವೊಂದು ಪ್ರಮೇಯ ಬಿಟ್ಟಿರಬಾರದು, ಹಾಗೆ ಅಂತ ದೊಡ್ಡ ಗ್ರಂಥ ಆಗಬಾರದು, ಹಾಗೆ ಅಂತ ಇದು ಕಬ್ಬಿಣದ ಕಡಲಿ ಆಗಿರಬಾರದು, ಸುಲಭವಾಗಿ ಎಲ್ಲರಿಗೂ ಎಟಕಬೇಕು, ಎಲ್ಲರಿಗೆ ಯಾರ್ಯಾರಿಗೆ ಯಾವ ಯಾವ ಹಂತದವರಿಗೆ ಎಷ್ಟೆಷ್ಟು ಜ್ಞಾನ ಕೊಡಬೇಕೋ ಅಷ್ಟೇ ತೆರೆದುಕೊಳ್ಳಬೇಕು, ಅಧಿಕಾರಿಗೆ ತಕ್ಕಂತೆ ಅರ್ಥಗಳು ಹೊಳಿತಾ ಹೋಗಬೇಕು, ಇಷ್ಟೆಲ್ಲ ಒಂದು ಪ್ರಯೋಜನಗಳನ್ನು ಮುಂದಿಟ್ಟು ಒಂದು ಪ್ರಮೇಯವಿಟ್ಟಿರಬಾರದು, ಗ್ರಂಥ ದೊಡ್ಡದಾಗಿರಬಾರದು. ಏನು ಗ್ರಂಥ ಬರೀತೀರಾ, ಚಿಕ್ಕದಾಗಿ ಅದರೊಳಗೆ ಪ್ರತಿಯೊಂದು ಶಬ್ದದಲ್ಲಿ ಅನೇಕ ರಹಸ್ಯಗಳನ್ನು ತುಂಬಿ ತುಂಬಿ ಬರೆಯಬೇಕು. ಈ ರೀತಿಯಾಗಿರತಕ್ಕಂಥ ಪರೀಕ್ಷೆ ಮುಂದಿತ್ತು ಜಗನ್ನಾಥದಾಸರಿಗೆ. ಅದನ್ನ ವಿಶೇಷವಾಗಿ 100% ಮಾರ್ಕ್ ತಗೊಂಡವರು ಆ ಗ್ರಂಥ ಬರೆದು ಜಗನ್ನಾಥದಾಸರು. ಅದರಲ್ಲಿ ಹೇಳುತ್ತಾರೆ, ಹೌದಾ, ಹಾಗೆ ನೀವು ನಿಮ್ಮ ಸಾಮರ್ಥ್ಯವೋ ಅಂದರೆ ಗುರುಗಳ ಕರುಣೆಯಿಂದ ಅಂದ್ರು. ಗುರುಗಳ ಅನುಗ್ರಹ ಮಾಡಿ ಬರೆಸಿದಷ್ಟೇ, ನನ್ನಿಂದೆಲ್ಲಾಗುತ್ತೆ ಅಂತಾರೆ. ಹಾಗಾದರೆ ಇಲ್ಲಿ ಗುರುಗಳ ಕರುಣ ಪಡೆದು ನೀವು ಬರೆದಿರಿ ಅಂತ ಹೇಳಿದರೆ ಆ ಕರುಣ ಪಡೀಲಿಕ್ಕಾದರೂ ನಿಮಗೆ ದೊಡ್ಡ ಯೋಗ್ಯತೆ ಇರಬೇಕಲ್ಲ, ಮಹಾ ದೊಡ್ಡವರಾಗಿರಬೇಕು ನೀವು ಅಂದ್ರೆ ಅಲ್ಲೂ ಸ್ವಾಹಂಕಾರ ಖಂಡನೆ ಮಾಡಿಕೊಳ್ತಾರೆ. ಕರುಣದಿಂದ ಅವರ ಅನುಗ್ರಹ ಪಡೆಯುವ ಯೋಗ್ಯತೆ ನನಗಿಲ್ಲ, ಆದರೆ ಅವರೇ ದಯವಿಟ್ಟು ನನ್ನ ಉದ್ಧಾರ ಮಾಡಬೇಕು ಅಂತ ನನ್ನಲ್ಲಿ ನಿಂತು ಬರೆಸಿದ್ದಾರಯ್ಯ ಅಷ್ಟೇ ಹೊರತು ಇಲ್ಲಿ ವಿಶೇಷವಾಗಿರತಕ್ಕಂಥ ನನ್ನದೇನೂ ಇಲ್ಲ ಅಂತ ಚೆನ್ನಾಗಿ ತಿಳಿಸಿಕೊಡುತ್ತಾರೆ. ಅದರಿಂದ ಗುರುಗಳ ಕರುಣದಿಂದ ಆಪನಿತು ಪೇಳುವೆ. ಆಪನಿತು ಅಂದ್ರೆ ಇಲ್ಲಿ ಹೇಳುತ್ತಾರೆ ಶಿಷ್ಯ ಬುದ್ಧಿನ್ ಅನತಿಕ್ರಮ್ಯ, ಶಿಷ್ಯರಿಗೆ ಎಷ್ಟು ಬೇಕೋ ಅಷ್ಟಕ್ಕೂ ಹೆಚ್ಚು ಹೇಳದೆ ಹೇಳುವುದು ಆಪನಿತು ಪೇಳುವುದು. ಪನಿ ಅಂದರೆ ಹನಿ, ಎಷ್ಟು ಶಿಷ್ಯರ ಬುದ್ಧಿಗೆ ಎಟಕತ್ತೋ ಅಷ್ಟೇ ನಾವು ಹೇಳುತ್ತೇವೆ ಅಷ್ಟೇ ಹೊರತು ಶಿಷ್ಯರಿಗೆ ಕಷ್ಟವಾಗುವ ರೀತಿಯಲ್ಲಿ ಅವರಿಗೆ ಅರ್ಥವಾಗದ ರೀತಿಯಲ್ಲಿ ನಾವು ಹೇಳುವುದಿಲ್ಲ ಎಂಬ ಪ್ರತಿಜ್ಞೆಯನ್ನು ಮಾಡುತ್ತಾ ಇದ್ದಾರೆ. ಅಷ್ಟೇ ಅಲ್ಲ, ಅಲ್ಲಿ ಇನ್ನೊಂದು ಹೇಳುತ್ತಾರೆ, ನಾವು ಹೇಳೋದೆಷ್ಟು ಅಂದರೆ ನಮಗೆ ಗುರುಗಳು ಕೊಟ್ಟದ್ದರಲ್ಲಿ ಹನಿಯಷ್ಟು ಹೇಳುತ್ತೇವೆ, ಆ ಹನಿಯಷ್ಟು ಕೂಡ ಶಿಷ್ಯರ ಬುದ್ಧಿಗೆ ತಕ್ಕಷ್ಟು ಹೇಳುತ್ತೇವೆ. ಆ ಪನಿತು ಪೇಳುವೆ, ಇನ್ನೊಂದು ಸ್ವಾಹಂಕಾರ ಖಂಡನವನ್ನು ಮಾಡಿಕೊಳ್ತಾರೆ. ನಮ್ಮ ಗುರುಗಳಿಗೇನು ಗೊತ್ತು ಅದರಲ್ಲಿ ಹನಿಯಷ್ಟು ನನಗೆ ಗೊತ್ತು. ಆದ್ದರಿಂದ ಈ ಹಳೆಗನ್ನಡದಲ್ಲಿ ಹನಿಗೆ ಪನಿ ಅಂತ ಪ್ರಯೋಗ ಇದೆ. ಆದ್ದರಿಂದ ನಮ್ಮ ಗುರುಗಳಿಗೆ ಎಷ್ಟು ಜ್ಞಾನ ಗೊತ್ತು ಆ ಜ್ಞಾನದಲ್ಲಿ ಹನಿಯಷ್ಟು ಮಾತ್ರ ನನಗೆ ಗೊತ್ತು, ಅದು ಮಾತ್ರ ನಾನು ಹೇಳುತ್ತೇನೆ, ಅದರಲ್ಲೂ ಕೂಡ ಹನಿಯಷ್ಟು ನಿಮಗೆ ಕೊಡುತ್ತೇನೆ ಎಂಬುದನ್ನ ಇಲ್ಲಿ ತಿಳಿಸಿಕೊಡತಾ ಇದ್ದಾರೆ. ಅದರಿಂದ ಗುರುಗಳ ಕರುಣದಿಂದ ಆಪನಿತು ಬೇಳುವೆ, ಅಂದರೆ ಆಪನಿತು ಅಂದರೆ ಯಥಾಮತಿ. ಏನು ಯಥಾಮತಿ ಎಂದರೆ ಸ್ವಯೋಗ್ಯತಾನುಸಾರೇಣ ಬಿಂಬಕ್ರಿಯಾನುಸಂಧಾನ ರಕ್ಷಣಂ ವಚ್ಮಿ, ಅಂದರೆ ನನ್ನ ಯೋಗ್ಯತೆ ಎಷ್ಟಿದೆ ಅಷ್ಟನ್ನೇ ನಾನು ಹೇಳಲಿಕ್ಕೆ ಸಾಧ್ಯ. ಅವರು ನನ್ನಲ್ಲಿ ನಿಂತು ಹೇಳಿಸಿದರೂ ಕೂಡ ನನ್ನ ಯೋಗ್ಯತೆ ಎಂಬುದರಲ್ಲಿ ಕೂತಿರುತ್ತೆ, ಅದರಿಂದ ನನಗೆ ಎಷ್ಟು ಯೋಗ್ಯತೆ ಇದೆ ಅಷ್ಟೇ ನಾನು ಹೇಳುತ್ತೇನೆ. ಪರಮ ಭಗವದ್ ಭಕ್ತರು ಇದನ್ನು ಆಧರದಿ ಕೇಳುವುದು ಅಂದ್ರು. ಏನಿದು ಪರಮ ಭಗವದ್ ಭಕ್ತರು ಅಂದರೆ ಹೇಳ್ತಾ ಇದ್ದಾರೆ ದೇವರಿಗೆ ಭಗವಂತ ಅಂತ ಹೇಳ್ತಾರೆ. ದೇವರಿಗೆ ಭಗವಂತ ಅಂತ ಯಾಕೆ ಹೆಸರು ಅಂದರೆ ಹೇಳ್ತಾ ಇದ್ದಾರೆ ಐಶ್ವರ್ಯಸ್ಯ ಸಮಗ್ರಸ್ಯ ವೀರ್ಯಸ್ಯ ಯಶಸಃ ಶ್ರಿಯಃ ಜ್ಞಾನ ವಿಜ್ಞಾನ ಯೋಶ್ಚೈವ ಷಣ್ಣಾಂ ಭಗ ಇತಿ ಈರಣ ಅಂತ ಪ್ರಮಾಣ. ಅಂದರೆ ಆರಕ್ಕೆ ಸಂಪತ್ತು ಅಂತ ಹೆಸರು, ಸಮಗ್ರವಾದ ಐಶ್ವರ್ಯ, ಸಮಗ್ರವಾದ ವೀರ್ಯ, ಸಮಗ್ರವಾದ ಯಶಸ್ಸು, ಪೂರ್ಣವಾದ ಯಶಸ್ಸು, ಪೂರ್ಣವಾಗಿರತಕ್ಕಂಥ ಕಾಂತಿ, ಪೂರ್ಣವಾದ ಜ್ಞಾನ, ಪೂರ್ಣವಾದ ವಿಜ್ಞಾನ, ಇವೆಲ್ಲವೂ ಸೇರಿಕೊಂಡ್ರೆ ಆರು ಸಂಪತ್ತುಗಳು. ಭಗವಂತ ಎಂಥವ ಅಂದ್ರೆ ಎಡಬಿಡದ ಅವ್ಯಾಹತ, ಎಡಬಿಡದ ಕುಂದಿಲ್ಲದ ಆರು ಸಂಪತ್ತುಗಳನ್ನ ಪಡ್ಕೊಂಡವ, ಆದ್ದರಿಂದ ಇವನಿಗೆ ಭಗವಂತ ಅಂದ್ರು. ಅಂಥ ಭಗವಂತನ ಭಕ್ತರು ಆದ್ದರಿಂದ ಭಗವದ್ ಭಕ್ತರು ಅಂದರೆ ಭಗವಂತನಲ್ಲಿರುವ ಆರು ಸಂಪತ್ತನ್ನು ತಿಳಿದು, ಆರು ರೀತಿಯಾದ ಅದ್ಭುತವಾದ ಸಂಪತ್ತನ್ನ ತಿಳಿದು ಆ ಮಹಾತ್ಮ ಜ್ಞಾನ ಪೂರ್ವಕವಾಗಿ ಭಗವಂತನ ಭಜಿಸುವಂಥವರು ಯಾರಿದ್ದಾರೆ ಅವರು ಭಗವದ್ ಭಕ್ತರು. ಅದರಲ್ಲೂ ಕೂಡ ಪರಮ ಭಗವದ್ ಭಕ್ತರು ಅಂದ್ರೆ ಯಾರು ಅಂದರೆ ಇಲ್ಲಿ ಚೆನ್ನಾಗಿ ಹೇಳ್ತಾ ಇದ್ದಾರೆ. ಭಗವದ್ ಭಕ್ತರಿಗೆ ವಿಶೇಷಣವಾಗಿ ಪರಮ ಶಬ್ದವನ್ನ ಹಾಕ್ತಾ ಇದ್ದಾರೆ. ಅಂದರೆ ಭಗವದ್ ಭಕ್ತರಲ್ಲಿ ಅತ್ಯಂತ ಉತ್ತಮರಾದವರು ಯಾರು? ಪರಮ ಭಗವದ್ ಭಕ್ತರು. ಅದರಲ್ಲಿ ದೇವರೇ ನನಗೆ ಬೇಕು, ದೇವರಿಂದ ಇನ್ನೇನು ಬೇಡ ಅಂತ ಚಿಂತನೆ ಮಾಡುವವರು ಪರಮ ಭಗವದ್ ಭಕ್ತರು. ಅಥವಾ ಇನ್ನೊಂದು ರೀತಿ ಹೇಳುತ್ತಾರೆ ಪರಮಶ್ಚಾಸೌ ಭಗವಾಂಶ್ಚ ಪರಮ ಭಗವಾನ್ ಪರಮ ಭಗವತಃ ಭಕ್ತಃ ಪರಮ ಭಗವದ್ ಭಕ್ತಃ ಅಂತ ಇಲ್ಲಿ ಹೇಳುತ್ತಾರೆ. ದೇವ ಎಂಥವ? ಪರಮ ಶ್ರೇಷ್ಠನಾದವ, ಶ್ರೇಷ್ಠನಾದಂತಹ ಭಗವಂತ ಪರಮ ಭಗವಂತ. ಅಂತ ಪರಮ ಭಗವಂತನ ಭಕ್ತರು ಪರಮ ಭಗವದ್ ಭಕ್ತರು ಅಂತ. ಅಂದರೆ ಈ ಭಗವದ್ ಭಕ್ತರಲ್ಲಿ ಲಕ್ಷಣ ಯಾವುದು ಕೊಟ್ಟಿದ್ದಿರಬೇಕು ಅಂದರೆ, ನಾವು ಉಪಾಸನೆ ಮಾಡುವ ಭಗವಂತ ಪರಮ ಶ್ರೇಷ್ಠತಮ ಎಂಬ ಎಚ್ಚರ ಯಾರಲ್ಲಿ ಇರುತ್ತೋ, ಭಗವಂತನೇ ಶ್ರೇಷ್ಠತಮ, ಅವನನ್ನು ಬಿಟ್ಟು ಉತ್ತಮರ ಅವನಿಗೆ ಸಮಾನರಾದವರಿಲ್ಲ, ಅವನಿಗೆ ಉತ್ತಮರಾದವರು ಇಲ್ಲ ಎಂಬ ಎಚ್ಚರ ಯಾರಲ್ಲಿ ಪುಟಿದದ್ದು ಇರುತ್ತೋ ಅವರು ಪರಮ ಭಗವದ್ ಭಕ್ತರು. ಅಥವಾ ಭಗವಂತನಿಂದ ಯಾವುದನ್ನೂ ಬೇಡದೆ ಅವನ ಕರುಣೆಯನ್ನ ಅವನ ಪ್ರಸಾದವನ್ನು ಮಾತ್ರ ಬೇಡತಕ್ಕಂಥವರು ಪರಮ ಭಗವದ್ ಭಕ್ತರು. ಅಂಥವರು ಇದನ್ನು ಆಧರದೆ ಕೇಳುವುದು ಅಂತ ಹೇಳ್ತಾ ಇದ್ದಾರೆ. ಆಗ ನಮಗೆ ಸಂಶಯ ಬರುತ್ತೆ, ನಾವು ಯಾವ ಕ್ಯಾಟಗರಿಯಲ್ಲಿ ಬರ್ತೀವಿ? ಭಕ್ತರೆಂಬುವ ಕ್ಯಾಟಗರಿಯಲ್ಲಿ ಬರ್ತೀವ, ಪರಮ ಭಗವದ್ ಭಕ್ತರಲ್ಲಿ ಬರ್ತೀವ, ಯಾವುದರಲ್ಲಿ ಬರ್ತೇವೆ ನಾವು ಅಂದ್ರೆ ಹೇಳ್ತಾರೆ, ನೀವೇ ನೋಡಿಕೊಳ್ಳಿ ಅಂತಾರೆ ಪ್ರಹ್ಲಾದರಾದರು. ಯಾಕೆಂದ್ರೆ ನರಸಿಂಹ ಕಾಣಿಸಿ ಪ್ರಹ್ಲಾದರಾದರಿಗೆ, ಪ್ರಹ್ಲಾದ ಬರಬೇಡಯ್ಯ, ವರಂ ಬರಯ್ಯ ಭದ್ರಂತೆ ವರದೋಸ್ಮಿ, ನೀನು ವರವನ್ನ ಕೇಳಯ್ಯ ಅಂತ ಹೇಳಿದಾಗ ಪ್ರಹ್ಲಾದರಾದರು ಹೇಳಿದ ಮಾತೇನು, ಹೇ ಸ್ವಾಮಿ ವರವನ್ನ ಬೇಡಿ ನಿನ್ನ ಭಜನೆ ಮಾಡುವ ಯಾರಿದ್ದಾನೋ ಗೊತ್ತೋ, ಅವನು ಭಕ್ತನಲ್ಲ ಸವೈ ವಣಿಕ್, ಅವನು ದೊಡ್ಡ ವ್ಯಾಪಾರಿ ಅಷ್ಟೇ. ನಿನ್ನತ್ರ ಭಕ್ತಿಯೊಂದು ಸುಮ್ಮನೆ ಅದು ನಾಟಕ ಮಾಡಿ ಅದು ನಿನ್ ಕೊಟ್ಟಂತೆ ಮಾಡಿ ನಿನ್ನಿಂದ ಆ ಫಲ ಪಡ್ಕೊಂಡು ಹೋಗ್ತಾನೆ, ಅದಕ್ಕಾಗಿ ಬಂದವ ಅಷ್ಟೇ. ನೀನು ಬೇಕಾ ಅಂತ ಬಂದವ ಅಲ್ಲ, ನಿನ್ನ ಮೇಲೆ ಅಭಿಮಾನದಿಂದ ನೀನೇ ಬೇಕು ಅಂತ ಬಂದವನೇ ಭಕ್ತ. ಅದು ಬಿಟ್ಟು ಯಾವುದೋ ಒಂದು ಫಲಕ್ಕಾಗಿ ನಿನ್ನ ಸೇವಾ ಮಾಡುವವರು ಭಕ್ತರಲ್ಲ, ವ್ಯಾಪಾರಿಗಳು ಅಂದ್ರು. ಆಗ ನಮ್ಮ ಎದೆ ಮುಟ್ಟಿ ನೋಡಿಕೊಂಡಾಗ ದೇವರ ಮುಂದೆ ಎಷ್ಟು ಸಲ ನಾವು ಜೀವನದಲ್ಲಿ ಅದು 30, 40, 50, 60, 70, 80 ವರ್ಷಗಳು ಬಂದಿವೆ ನಮಗೆಲ್ಲ, ಇಷ್ಟು ವರ್ಷಗಳ ಕಾಲದಲ್ಲಿ ದೇವರ ಮುಂದೆ ನಿಂತಾಗ ಏನೂ ಬೇಡ ನೀನೇ ಬೇಕು ಅಂತ ಕೇಳಿದ್ದು ಎಷ್ಟು ಸಲ, ಏನೇನೋ ಬೇಡಿದ್ದು ಎಷ್ಟು ಸಲ. ನಾವು ಹಾಗಾದ್ರೆ ಭಕ್ತರೋ ವ್ಯಾಪಾರಿಗಳೋ ಅಂತ ನಮ್ಮ ಎದೆ ಮುಟ್ಟಿ ನೋಡಿಕೊಂಡಾಗ ನಮ್ಮ ಕ್ವಾಲಿಫಿಕೇಶನ್ ಏನು ಎಂಬುದು ನಮಗೆ ಚೆನ್ನಾಗಿ ಅರ್ಥ ಆಗುತ್ತೆ. ಹಾಗಾದರೆ ನಾವು ಭಕ್ತರ ಪಂಗಡಕ್ಕೂ ಸೇರಲಿಲ್ಲ, ಪರಮ ಭಗವದ್ ಭಕ್ತರಂತೂ ಸುತರಾಮ ಅಲ್ಲವೇ ಇಲ್ಲ ಅಂತ ಗೊತ್ತಾಯಿತು. ಗ್ರಂಥ ಮಾಡಿದ್ದೇನೋ ನಮ್ಮನ್ನು ಉದ್ಧಾರ ಮಾಡಲಿಕ್ಕೆ, ಆದರೆ ಹೇಳೋದು ಮಾತ್ರ ಏನ್ ಹೇಳಿದ್ರು, ಪರಮ ಭಗವದ್ ಭಕ್ತರು ಇದನ್ನಾದರದೇ ಕೇಳುವುದು ಅಂದ್ರು. ಅಂದ್ರೆ ನೀವು ಪರಮ ಭಗವದ್ ಭಕ್ತರಾಗಬೇಕಯ್ಯ, ನೀವು ಕೂಡ ಭಗವಂತನನ್ನು ಬಿಟ್ಟು ಬೇರೊಂದನ್ನು ಬಯಸದೆ ಭಗವಂತನ ಪೂರ್ಣಾನುಗ್ರಹಕ್ಕೆ ನೀನು ವಿಶೇಷವಾಗಿ ನೀವೆಲ್ಲರೂ ಕೂಡ ಭಗವಂತನ ಚಿಂತನೆ ಮಾಡತಕ್ಕಂಥದ್ದು, ಭಗವಂತನನ್ನ ಸ್ವಾಮಿ ನೀನೇ ಬೇಕಯ್ಯ ಅಂತ ಕೇಳತಕ್ಕಂಥ ಹಂತಕ್ಕೆ ಬರಬೇಕು. ಅಂಥ ನೀವು ಭಗವಂತ ನಿಮಗೆ ಆ ಹಂತ ಕೊಟ್ಟು ನಿಮ್ಮಲ್ಲಿ ಚೆನ್ನಾಗಿ ಕೇಳಿಸಲಿ ಅಂತ ಒಂದು ರೀತಿ ಅರ್ಥ. ಇನ್ನೊಂದು ರೀತಿಯಲ್ಲಿ ಹೇಳ್ತಾರೆ, ಪರಮ ಭಗವದ್ ಭಕ್ತರು ಇದನ್ನಾದರದ ಕೇಳುವುದು ಅಂದರೆ ಇಳಿಚೂರು ರಹಸ್ಯವನ್ನ ಹೇಳ್ತಾ ಹೋಗ್ತಾರೆ. ಏನದು ಅಂದರೆ, ಯಾರೋ ಒಂದು ಕಡೆ ಹೋದರು, ಅಲ್ಲಿ ಗೊಂಬೆ ಆಟ ಆಗ್ತಾ ಇತ್ತು, ಮೇಲೆ ಒಬ್ಬ ಕೂತಿದ್ದ ಸೂತ್ರಧಾರ ಸೂತ್ರದಿಂದ ಗೊಂಬೆಗಳನ್ನ ಆಡಿಸ್ತಾ ಇದ್ದ, ಆ ಗೊಂಬೆಗಳು ಆಡ್ತಾ ಇದ್ವು, ಮೇಲೆ ಕೂತವ ಯಾರಿಗೂ ಕಾಣತಾ ಇಲ್ಲ, ಅವನ ಕೈಯಲ್ಲಿರುವ ಸೂತ್ರಗಳು ಅಂದ್ರೆ ಗೊಂಬೆಯನ್ನ ಕುಣಿಸುವಂತಹ ಸೂತ್ರಗಳು ಯಾರಿಗೆ ಕಾಣತಾ ಇಲ್ಲ, ನೋಡ್ಲಿಕ್ಕೆ ಹೇಗಿದೆ ಗೊಂಬೆ ತಾನಾಗಿ ಕುಣಿತಾ ಇದೆ ಎಂಬ ರೀತಿಯಲ್ಲಿದೆ ಮನುಷ್ಯರ ಗೊಂಬೆ. ಆಗ ಒಬ್ಬ ವ್ಯಕ್ತಿ ಅಲ್ಲಿಗೆ ಬಂದ, ಗೊಂಬೆಯನ್ನು ನೋಡಿದ, ಅವನಿಗೆ ಸೂತ್ರಗಳು ಕಾಣಲಿಲ್ಲ, ಆ ಸೂತ್ರಗಳು ಹಿಡಿದು ಆಡಿಸುವಂತಹ ವ್ಯಕ್ತಿಯೂ ಕಾಣಲಿಲ್ಲ, ಬರೀ ಆಡುವ ಗೊಂಬೆ ಮಾತ್ರ ಕಾಣಿಸ್ತು. ಆಗ ಆ ವ್ಯಕ್ತಿ ಶುರು ಮಾಡಿದ ಹೇಳಲಿಕ್ಕೆ, ಅವನಿಗೆ ಆ ಗೊಂಬೆ ಕುಣಿಯುವುದು ಸರಿಯಾಗಿ ಕಾಣಲಿಲ್ಲ, ಅಂದರೆ ಆ ಗೊಂಬೆ ಇವನಿಗೆ ತಕ್ಕಂತೆ ಕುಣಿತಾ ಇಲ್ಲ. ಆಗ ಇವ ಆ ಗೊಂಬೆಯನ್ನ ಏನಂತ ತಿಳಿದ, ಇದು ತಾನಾಗಿ ಕುಣಿತಾ ಇದೆ ಎಂದು ತಿಳಿದ. ಅದಕ್ಕೆ ತನಗೆ ತಕ್ಕಂತೆ ಕುಣಿಯಬೇಕು ಅಂತಂದುಕೊಂಡ, ಅದಕ್ಕಾಗಿ ಪುರಾಣಗಳು ತಂದ, ಮುಂದಿಟ್ಟ, ಹೇಳಲಿಕ್ಕೆ ಶುರು ಮಾಡಿದ ಗೊಂಬೆಗೆ, ನೀನು ಹೀಗಿರಬೇಕು ಹೀಗಿರಬೇಕು ಹೀಗಿರಬಾರದು ಎಲ್ಲ ಹೇಳಲಿಕ್ಕೆ ಶುರು ಮಾಡಿದ. ಅವ ಎಷ್ಟು ಸಲ ಹೇಳಿದ್ರು ಎಷ್ಟು ಕಾಲ ಹೇಳಿದ್ರು ಗೊಂಬೆ ಇವನಿಗೆ ತಕ್ಕಂತೆ ಕುಣಿಯುತ್ತೆ, ಸರ್ವಥಾ ಕುಣಿಯಲ್ಲ.
ಅವನಿಗೆ ಅರ್ಥ ಆಗ್ತಾ ಇಲ್ಲ. ಯಾಕೆ ಇದು ನಾನು ಹೇಳಿದಂತೆ ಯಾಕೆ ಕುಣಿತಾ ಇಲ್ಲ, ನನ್ನ ಮಾತು ಯಾಕೆ ಅರ್ಥ ಆಗ್ತಾ ಇಲ್ಲ ಅಂತ ನೋಡಿದ. ಯಾಕೋ ನೋಡಿದರೆ ಮೇಲೆ ಒಬ್ಬ ಕಾಣಿಸಿದ, ಅವ ಕುಣಿಸುವುದು ಕಾಣಿಸಿತು, ಅರ್ಥ ಆಯಿತು. ಓಹೋ, ಈ ಗೊಂಬೆಗೆ ನಾನು ಎಷ್ಟು ಕಾಲ ಉಪದೇಶಗಳು ಕೊಟ್ಟರು ಇದು ಅನುಷ್ಠಾನ ಮಾಡಲ್ಲ, ಅದರಿಂದ ನನಗೆ ತಕ್ಕಂಥ ಕುಣಿತ ಆ ಗೊಂಬೆಯಲ್ಲಿ ಕಾಣಬೇಕಾದರೆ ನಾನು ಕೇಳಬೇಕಾಗಿದ್ದು ಆ ಗೊಂಬೆಯನ್ನು ಕುಣಿಸುವಂಥ ವ್ಯಕ್ತಿಯನ್ನೇ ನಾವು ಪ್ರಾರ್ಥನೆ ಮಾಡಿದರೆ ಅವ ಸೂತ್ರಗಳಿಂದ ಆ ಗೊಂಬೆಯನ್ನು ಬೇರೆ ರೀತಿಯಲ್ಲಿ ಚೆನ್ನಾಗಿ ಕುಣಿಸಿದರೆ ಅವಾಗ ನಮಗೆ ಸಂತೋಷ ಆಗುತ್ತೆ. ಹಾಗಾದರೆ ನಾವು ಎನಿಸಿಕೊಂಡ ಗೊಂಬೆಯಲ್ಲಿ ನಮಗೆ ತಕ್ಕಂಥ ಕುಣಿತ ಕಾಣಬೇಕಾದರೆ ಮೇಲೆ ಕುಣಿಸುವ ವ್ಯಕ್ತಿಯಲ್ಲಿ ನಾವು ಅಪ್ಲಿಕೇಶನ್ ಹಾಕಬೇಕು. ಇದೇ ರಹಸ್ಯ ಎಲ್ಲಾ ಕಡೆ ಪ್ರವೃತ್ತಿ ಆಗುತ್ತೆ. ನಾವು ಎಲ್ಲರಿಗೂ ಉಪದೇಶ ಕೊಡ್ತಾನೆ ಇರ್ತೀವಿ, ಅವರು ನಮಗೆ ತಕ್ಕಂತೆ ಆಡಲ್ಲ, ಬೇರೆ ರೀತಿಯೇ ಮಾಡ್ತಾ ಇರ್ತಾರೆ. ಆಗ ಒಳಗಿರುವ ಭಗವಂತನ ದೃಷ್ಟಿಯಲ್ಲಿ ಕುಣಿಸುವಂಥ ಬೇರೊಬ್ಬನಿದ್ದಾನಲ್ಲ, ಅವನ ದೃಷ್ಟಿಯಲ್ಲಿ ಪ್ರಾರ್ಥನೆಯಿಂದ ಹೇಳಬೇಕು, ಸ್ವಾಮಿ ಇವರನ್ನು ಚೆನ್ನಾಗಿ ಈ ತಕ್ಕಂತೆ ಕುಣಿಸಯ್ಯ ಅಂತ ಅವನಲ್ಲಿ ಪ್ರಾರ್ಥನೆ ಮಾಡಿದರೆ ಭಗವಂತ ಅವರ ಬುದ್ಧಿ ಅವರ ಕರ್ಮಾನುಸಾರವಾಗಿ ಅವರ ಬುದ್ಧಿಯನ್ನ ಬದಲಾಯಿಸಿ ಚೆನ್ನಾಗಿ ಈ ಉಪದೇಶಕ್ಕೆ ತಕ್ಕಂತೆ ಕುಣಿಯುವಂತೆ ಮಾಡುತ್ತಾನೆ. ಇದು ರಹಸ್ಯ. ಹಾಗಾದರೆ ಇಲ್ಲಿ ಕೂತಂಥ ಸಜ್ಜನರೇನಿದ್ದಾರೆ, ನಾವು ನೀವು ಮೊದಲಾದ ಎಲ್ಲರೂ ಕೂತಿದ್ದೇವೆ, ನಮಗೆ ಈ ಹರಿಕಥಾಮೃತ ಸಾರ ಅರ್ಥ ಆಗಬೇಕು. ನಾವೆಲ್ಲರೂ ಕೂಡ ಗೊಂಬೆಗಳಂತೇನೆ, ಭಗವಂತ ಸ್ವತಂತ್ರ, ಜೀವ ಅಸ್ವತಂತ್ರ. ಎಷ್ಟರವರೆಗೂ ಸ್ವತಂತ್ರ ಅಂದ್ರೆ ದೇವರಿಲ್ಲದೆ ತನ್ನ ಪ್ರಯತ್ನ ತಾನು ಮಾಡುವುದಲ್ಲ, ಉಸಿರಾಟವೂ ಮಾಡಲಾರ. ಅದನ್ನ ದಾಸರು ಚೆನ್ನಾಗಿ ಸ್ಪಷ್ಟ ಹೇಳುತ್ತಾರೆ, ಸ್ವತಂತ್ರ ತಾನಾಗಿ ಓರ್ವನಾದರೂ ಶ್ವಾಸ ಬಿಡುವ ಸೇದಿ ಕೊಂಬ ಗರ್ವಿಗಳಿಲ್ಲವೋ ಈ ಪೃಥ್ವಿ ಮಧ್ಯ ಅಂತಾರೆ. ಕರ್ಮ ಮಾಡೋದಿರಲಿ, ಒಂದು ಶ್ವಾಸ ತಗೊಳ್ಳಿಕ್ಕೂ ಕೂಡ ದೇವರಿಲ್ಲದೆ ನಮ್ಮಿಂದ ಆಗಲ್ಲ. ಅಂಥ ಅಸ್ವತಂತ್ರ ಜೀವರಾಶಿ ನಾವು, ನಮ್ಮ ಸುತ್ತಿದ್ದ ಎಲ್ಲರೂ ಕೂಡ. ಹಾಗಾದರೆ ಅಂಥ ನಮಗೆ ಹರಿಕಥಾಮೃತ ಸಾರ ಅರ್ಥ ಆಗಬೇಕಾದರೆ, ಉಪದೇಶ ಕೊಡಬೇಕಾದರೆ ಅವರಿಗೆ ಕೊಟ್ಟರೆ ಅರ್ಥ ಆಗುತ್ತಾ ಇಲ್ಲ? ಒಳಗಿದ್ದು ಅರ್ಥ ಮಾಡಿಸುವ ಒಬ್ಬ ಗೊಂಬೆ ಆಟ ಆಡಿಸುವಂತಹ ವ್ಯಕ್ತಿ ಇದ್ದಾನಲ್ಲ ಯಾವನು, ಭಗವಂತ, ಅವನ ದೃಷ್ಟಿಯಲ್ಲಿ ಹೇಳಬೇಕು. ಏನಂತ ಉಪದೇಶ? ದೇವರ ದೃಷ್ಟಿಯಲ್ಲಿ ಉಪದೇಶ, ಅದು ದೇವರಿಗಲ್ಲ, ದೇವರ ದೃಷ್ಟಿಯಲ್ಲಿ ಅಂದ್ರೆ ಸ್ವಾಮಿ ಈ ಜೀವನಿಂದ ಹೀಗೆ ಮಾಡಿಸು, ಇವನಿಗೆ ಅರ್ಥ ಮಾಡಿಸು, ಈ ರೀತಿ ಮಾಡಿಸಯ್ಯ ಅಂತ ದೇವರಲ್ಲಿ ವಿಜ್ಞಾಪನೆ ಮಾಡಿದರೆ, ಅವರವರ ಹೃದಯದಲ್ಲಿರುವ ಬಿಂಬಮೂರ್ತಿಯಲ್ಲಿ ವಿಜ್ಞಾಪನೆ ಮಾಡಿದರೆ ಭಗವಂತ ಆ ವಿಜ್ಞಾಪನೆಯನ್ನು ಸ್ವೀಕಾರ ಮಾಡಿ ಆ ಏನು ವಿಜ್ಞಾಪನೆ ಇರುತ್ತೆ ಅದಕ್ಕೆ ತಕ್ಕಂತೆ ಅವರನ್ನ ಕೊಣಿಸ್ತಾನೆ. ಇದು ತಾತ್ಪರ್ಯ. ಹಾಗಾದರೆ ನಮಗೆ ಹರಿಕಥಾಮೃತ ಸಾರ ಚೆನ್ನಾಗಿ ಅರ್ಥ ಆಗಬೇಕಾದರೆ ನಮಗೆ ಒಳಗೆ ನಿಂತು ಅರ್ಥ ಮಾಡಿಸುವ ಭಗವಂತನಲ್ಲಿ ದೃಷ್ಟಿ ಇಟ್ಟು ದಾಸರು ಉಪದೇಶ ಕೊಟ್ಟಿದ್ದಾರೆ. ಆದರೆ ಇಲ್ಲಿ ಬಿಂಬಕ್ರಿಯ ಅಂತ ಏನ ನಡೀತಾ ಇದೆ, ಈ ಹರಿಕಥಾಮೃತ ಸಾರ ನಮಗೆ ಅರ್ಥ ಮಾಡಿಸುವ ಭಗವಂತನ ಬಿಂಬಕ್ರಿಯ, ಅಲ್ಲಿ ಸಾಕ್ಷಾತ್ತಾಗಿ ಭಗವಂತನೇ ನಮಗೆ ಅರ್ಥ ಮಾಡಿಸುವುದಲ್ಲ ವಿಶೇಷ, ಮಧ್ಯೆ ನಮಗೆ ಬೇರೊಬ್ಬ ಗುರುಗಳನ್ನಿಟ್ಟಿದ್ದಾನೆ. ಪುಷ್ಕರ ನಾಮಕ ದೇವತೆಯಿಂದ ಲಕ್ಷ್ಮೀದೇವಿ ಪರ್ಯಂತ ಅನೇಕ ಜನ ದೇವತೆಗಳನ್ನ ಮಧ್ಯದಲ್ಲಿ ಇಟ್ಟಿದ್ದಾನೆ, ಅವರ ಮೂಲಕ ನಮ್ಮ ವಿಶೇಷವಾದ ಕರ್ಮಾನುಷ್ಠಾನ ಮಾಡಿಸ್ತಾನೆ. ಅಥವಾ ಹರಿಕಥಾಮೃತ ಸಾರ ನಮಗೆ ಅರ್ಥ ಮಾಡಿಸಬೇಕಾದರೆ ದೇವತೆಗಳ ಮೂಲಕ ಮಾಡಿಸ್ತಾನೆ, ದೇವತೆಗಳು ನಮಗೆ ಆ ಹರಿಕಥಾಮೃತ ಸಾರ ಅರ್ಥ ಆಗುವಂತೆ ಮಾಡುತ್ತಾರೆ. ಹಾಗಾದರೆ ನಮ್ಮೊಳಗಿರುವ ತತ್ವಾಭಿಮಾನಿಗಳು, ಅವರೊಳಗಿರುವಂತಹ ವಾಯುದೇವರು, ಅಲ್ಲಿರತಕ್ಕಂಥ ಲಕ್ಷ್ಮೀದೇವಿ, ಅಲ್ಲಿರತಕ್ಕಂಥ ದೇವರು, ಇವರ ದೃಷ್ಟಿಯಲ್ಲಿ ಈ ಗ್ರಂಥವನ್ನು ಉಪದೇಶ ಕೊಟ್ಟರೆ, ಅಂದರೆ ಅವರ ದೃಷ್ಟಿಯಲ್ಲಿ ಅಂದರೆ ಅರ್ಥರೆ ಸ್ವಾಮಿ ನೀವು ಈ ಗ್ರಂಥವನ್ನ ಇವನಿಗೆ ಚೆನ್ನಾಗಿ ಅರ್ಥ ಆಗುವಂತೆ ಮಾಡಬೇಕು, ನೀವು ತಿಳಿಸಿದರೆ ತಿಳಿಯುತ್ತಾನೆ. ವಿಜಯದಾಸರು ತಮ್ಮ ಸುಳಾದಿಯಲ್ಲಿ ಹೇಳುತ್ತಾರೆ, ನೀ ತಿಳಿಸಿದರೆ ತಿಳಿವೆ, ಮರೆಸಿದರೆ ಮರವೆ, ಕುಣಿಸಿದರೆ ಕುಣಿವೆ, ನಡೆಸಿದರೆ ನಡೆವೆ. ಇದನ್ನೇ ಷೋಡಶೀಕಾರರು ತಮ್ಮ ಗ್ರಂಥದಲ್ಲಿ ಹೇಳುತ್ತಾರೆ, ಸುಷುಪ್ತಿ ಪ್ರಕರಣ ಎಂಬುದರಲ್ಲಿ ಹೇಳುತ್ತಾರೆ. ಗೃಹಾತಿ ಗೃಹಾತಿ ಗಚ್ಚತಿ ಗಚ್ಚತಿ ಜಾನಾತಿ ಜಾನಾತಿ ಪತತಿ ಪತತಿ. ಅವ ತಿಳಿಸಿದರೆ ತಿಳಿಯುತ್ತಾನೆ, ಮರೆಸಿದರೆ ಮರೆಯುತ್ತಾನೆ. ವಿಸ್ಮರತೆ ವಿಸ್ಮರತಿ ವಿಸೃಜತಿ ವಿಸೃಜತಿ, ಎಷ್ಟರವರೆಗೆ ಮಲಮೂತ್ರಗಳು ಬಿಡಿಸಿದರೆ ಬಿಡ್ತಾನೆ, ಇಲ್ಲದಿರಲಿಲ್ಲ. ಆ ಥರ ಇದೆ ಈ ಜೀವನ ಪರಿಸ್ಥಿತಿ ಅಂತ. ಅಂಥ ಕಾಲಕ್ಕೆ ಈ ಜೀವನಿಗೆ ಹರಿಕಥಾಮೃತ ಸಾರ ಕೂತವನಿಗೆ ಅರ್ಥ ಆಗಬೇಕಾದರೆ ಹೇಳುವವರ ದೃಷ್ಟಿ ಎಲ್ಲಿರಬೇಕು? ಆ ಕೂತವರ ಒಳಗಿರತಕ್ಕಂಥ ದೇವರಲ್ಲಿ, ತತ್ವಾಭಿಮಾನಿ ದೇವತೆಗಳಲ್ಲಿ ದೃಷ್ಟಿ ಇಟ್ಟು ನೀವು ಇದನ್ನ ಇವನಿಗೆ ಅರ್ಥ ಮಾಡಿಸಿ ಎಂಬ ಅನುಸಂಧಾನದಿಂದ ಹೇಳಿದರೆ ಆಗ ಹೇಳಿದ್ದು ಸರಿಯಾಗಿ ಕೇಳಿದವರ ತಲೆಯಲ್ಲಿ ಕೂಡುತ್ತೆ. ಹಾಗಾದರೆ ಯಾರ ದೃಷ್ಟಿಯಲ್ಲಿ ಹೇಳಬೇಕು? ಒಳಗಿರತಕ್ಕಂಥ ತತ್ವಾಭಿಮಾನಿಗಳೆಂಬ ಪರಮ ಭಗವದ್ಭಕ್ತರ ದೃಷ್ಟಿಯಲ್ಲಿ ಹೇಳಿದ್ದು. ಅವರಿಗೆ ಗೊತ್ತಿಲ್ಲ ಅಂತಲ್ಲ, ಅವರ ಮೂಲಕ ಜೀವನಿಗೆ ಅರ್ಥ ಆಗಲಿ ಅಂತ. ಆದ್ದರಿಂದ ಪರಮ ಭಗವದ್ಭಕ್ತರು ಇದನ್ನು ಆದರದಿ ಕೇಳುವುದು. ಅವರ ಆ ತತ್ವಾಭಿಮಾನಿಗಳ ಭಗವಂತನ ಪೂರ್ಣಾನುಗ್ರಹದಿಂದ ಚೆನ್ನಾಗಿ ಏನು ಸಜ್ಜನರಿದ್ದಾರೆ, ಅವ ಮೊದಲು ದೇವತೆಗಳು ಪರಮ ಭಗವದ್ಭಕ್ತರು, ಅವರು ಕೇಳಿ ಇದನ್ನ ನಮಗೆ ಕೇಳಿಸ್ತಾರೆ. ಅಲ್ಲಿ ಬಿಂಬಕ್ರಿಯ ಹೇಗೆ ಅಂದ್ರೆ, ತಾವು ಕೇಳಿದ್ರೆ ಜೀವ ಕೇಳುತ್ತಾನೆ, ತಾವು ನಡೆಸಿದ್ರೆ ಜೀವ ನಡೆಯುತ್ತಾನೆ. ಹಾಗೆ ತಾವು ಕೇಳಿದರೆ ಬಿಂಬನಲ್ಲಿ ಕೇಳುವುದು ಎಂಬ ಚರ್ಯ ಬರುತ್ತಾದ್ದರಿಂದ ಪ್ರತಿಬಿಂಬನಲ್ಲೂ ಕೇಳುವುದು ಎಂಬ ಚರ್ಯ ಬರುತ್ತೆ. ಇಲ್ಲಿ ದೇವರೊಬ್ಬರೇ ಬಿಂಬ, ಮಿಕ್ಕವರು ಪ್ರತಿಬಿಂಬರಲ್ಲ ಅಂದರೆ ಬಿಂಬರೆನಿಪರು ಸೋತ್ತಮರು, ಪ್ರತಿಬಿಂಬನೆನಿಪರು ಸ್ವಾವರರು. ಪ್ರತಿಬಿಂಬ ಬಿಂಬಗಳೊಳಗೆ ಕೇವಲ ಬಿಂಬ ಹರಿಯಂದು ಎಲ್ಲಾ ದೇವತೆಗಳು ಕೂಡ ತಮಕ್ಕಿಂತ ಕಡಿಮೆಯಾದವರಿಗೆ ಎಲ್ಲರೂ ತಾವು ತಾವು ಬಿಂಬಸ್ಥಾನದಲ್ಲಿರ್ತಾರೆ, ತಮಕ್ಕಿಂತ ದೊಡ್ಡವರಿಗೆ ಪ್ರತಿಬಿಂಬರಾಗಿರ್ತಾರೆ. ಈ ರೀತಿಯಲ್ಲಿ ಭಗವಂತ ತತ್ವಾಭಿಮಾನಿಗಳ ಮೂಲಕ ನಮಗೆ ತಿಳಿಸಲಿ ಎಂದು. ಪರಮ ಭಗವದ್ಭಕ್ತರು ಅಂದರೆ ಮೊದಲನೆಯ ಅರ್ಥ ತತ್ವಾಭಿಮಾನಿ ದೇವತೆಗಳು. ಆ ದೇವತೆಗಳು ಯಾವ ಸಜ್ಜನ ಸಮೂಹ ಹರಿಕಥಾಮೃತ ಸಾರ ಯಾರ ಕೈಗೆ ಸೇರಲಿಕ್ಕಿದೆಯೋ ಅವರಲ್ಲಿರತಕ್ಕಂಥ ತತ್ವಾಭಿಮಾನಿಗಳ ದೃಷ್ಟಿಯಲ್ಲಿ ಹೇಳ್ತಾ ಇದ್ದಾರೆ, ಪರಮ ಭಗವದ್ಭಕ್ತರು ಇದನ್ನು ಕೇಳುವುದು. ಕೇಳಿ ಆ ಕೇಳುವುದು ಎಂಬ ಬಿಂಬಕ್ರಿಯ ಮೂಲಕ ಜೀವನಿಂದ ಕೇಳಿಸುವುದು. ನಂತರ ಪರಮ ಭಗವದ್ಭಕ್ತರು ಅಂದರೆ ಪರಮ ಭಗವದ್ಭಕ್ತರಾಗಿರತಕ್ಕಂಥ ತತ್ವಾಭಿಮಾನಿಗಳ ಮತ್ತು ಹೊರಗೆ ಅನೇಕ ಗುರುಗಳ ಕರುಣೆ ಪಡೆದ ಸಜ್ಜನರೇನಿದ್ದಾರೆ, ದೇವರೇ ನಮಗೆ ಬೇಕು ಅಂತ ಚಿಂತನೆ ಮಾಡತಕ್ಕಂಥವರೇನಿದ್ದಾರೆ, ಅವರು ಪರಮ ಭಗವದ್ಭಕ್ತರು. ಹಾಗಾದರೆ ನಮಗೇನೋ ಸದ್ಯಕ್ಕೆ ಈಗ ದೇವರೇ ಬೇಕು ಅಂತ ಏನೂ ಇಲ್ಲ, ಅದು ಬೇಕು ಇದು ಬೇಕು ಅಂತ ಕೂತಿದೆ, ಅದಕ್ಕೆ ಹರಿಕಥಾನುಸಾರ ಪಾರಾಯಣ ಮಾಡುತ್ತಾ ಇದ್ದೇವೆ. ಹಾಗಾದರೆ ಅದು ಬೇಕು ಇದು ಬೇಕು ಅಂತ ಚೂರೋಚ್ಚಾರೋ ಕೇಳುವಂತ ನಾವೆಲ್ಲ ಪರಮ ಭಗವದ್ ಭಕ್ತರಲ್ಲ, ಆದ್ದರಿಂದ ಅನ್ಫಿಟ್ ಟು ಹಿಯರ್ ಹರಿಕಥಾಮೃತ ಸಾರ ಅಂತ ಡಿಕ್ಲೇರ್ ಮಾಡಬೇಡಿ ಅಂತ ಹೇಳ್ತಾರೆ. ಯಾಕೆ ಅಂದ್ರೆ ಈ ಪರಮ ಭಗವದ್ ಭಕ್ತರು ಅಂತ ಏನಿರ್ತಾರೆ ಸಜ್ಜನರು, ಮುಕ್ತಿಯೋಗ್ಯ ಜೀವರಾಶಿಯ ಲಕ್ಷಣವೇ ಅದು, ಭಗವಂತನೇ ಬೇಕು, ಅವನ ಕರುಣೆ ಬೇಕು ಅಂತ. ಆದರೆ ಆ ಜೀವರ ಸ್ವರೂಪದೊಳಗಿರತಕ್ಕಂಥ ಲಕ್ಷಣ ಈ ಸಂಸಾರದಲ್ಲಿ ಒಮ್ಮೆಲೆ ಹೊರಬೀಳಲ್ಲದು. ಅವರವರ ಹಿಂದಿನ ಕರ್ಮಾನುಸಾರ ಅವರಿಗೆ ದೇವರಲ್ಲಿ ಭಕ್ತಿ ಬಂದಿರಬಹುದು, ಬಾರದೇನೂ ಇದ್ದಿರಬಹುದು. ಆ ಬಂದ ಭಕ್ತಿಯು ಕೂಡ ನಾನಾ ನೆಪಗಳಿಟ್ಟುಕೊಂಡು ಬಂದಿರಬಹುದು. ಆದರೆ ಈ ಜನ್ಮದಲ್ಲಿ ಆ ಜೀವರಾಶಿ ತನ್ನ ಹಿಂದಿನ ಕರ್ಮಾನುಸಾರ ಏನೇನೋ ಬಯಸ್ತಾ ಇದ್ದಾನೆ, ಈ ಸ್ಥಿತಿಯಲ್ಲಿದ್ದಾನೆ ಅಂದಷ್ಟು ಮಾತ್ರಕ್ಕೆ ಸ್ವರೂಪತಃ ಅವ ಭಗವದ್ ಭಕ್ತನಲ್ಲ ಅಂತ ಹೇಳಲಿಕ್ಕಿಲ್ಲ. ಮುಂದಿನ ಜನ್ಮಗಳಲ್ಲಿ ಭಗವಂತ ಅವನಲ್ಲಿ ಸಾಧನೆ ಮಾಡಿಸಿ ಆ ಭಕ್ತಿಯನ್ನ ಪುಟಿದದ್ದು ಚೆನ್ನಾಗಿ ಬರುವಂತೆ ಮಾಡುತ್ತಾನೆ. ಆದ್ದರಿಂದ ಇಲ್ಲಿ ಪರಮ ಭಗವದ್ ಭಕ್ತರು ಅಂದ್ರೆ ಯಾರ ಕುರಿತು ಹೇಳಿದ್ದು ಅಂದರೆ, ಸ್ವರೂಪತಃ ಯಾರು ಪರಮ ಭಗವದ್ ಭಕ್ತರು ಸಜ್ಜನರು ಮೋಕ್ಷ ಯೋಗ್ಯರಾಗಿದ್ದಾರೋ ಮೋಕ್ಷಕ್ಕೆ ಅಂಥ ಸಜ್ಜನರೆಲ್ಲ ಪರಮಾದರದಿಂದ ಕೇಳಿ. ಅಂದರೆ ನಿಮ್ಮ ನಿಮ್ಮ ಪ್ರಾರಬ್ಧ ಕರ್ಮಾನುಸಾರ ಈ ಜನ್ಮದಲ್ಲಿ ನೀವು ನಾನಾ ಬಯಕೆಗಳಿಂದ ತುಂಬಿದ್ರೂ ಕೂಡ ಭಗವಂತನ ಪರಮಾನುಗ್ರಹದಿಂದ ಆ ಬಯಕೆಗಳ ಸರಪಳಿಯನ್ನ ಬಿಡಿಸಿಕೊಂಡು ವಿಶೇಷವಾದ ನಿಮ್ಮದೇ ಸಹಜವಾದ ಬುದ್ಧಿ, ಏನು ದೇವರನ್ನೇ ಬಯಸುವುದು, ಅದನ್ನ ಪಡೆದು ವಿಶೇಷವಾಗಿ ಉದ್ಧಾರ ಆಗ್ತೀರಾ. ಆದ್ದರಿಂದ ಸ್ವರೂಪತಃ ಯಾರು ಪರಮ ಭಗವದ್ ಭಕ್ತರಿದ್ದಾರೋ ಅವರೆಲ್ಲ ಕೇಳಿ ಎಂದ್ರು. ಹಾಗಾದ್ರೆ ಮತ್ತೆ ಸಂಶಯ ಬಂತು, ಸ್ವರೂಪತಃ ಪರಮ ಭಕ್ತರು ನಾವು ಹೌದು ಅಲ್ವೋ, ಯಾರು ಹೇಳ್ತಾರೆ? ಅಂತ ಮತ್ತೂ ಅಲ್ಲಿ ಪ್ರಶ್ನೆ ಬಂದಾಗ ಸಂಶಯವೇ ಬೇಡ, ಅದು ಯಾವುದೇ ನೆಪದಿಂದ ಇದ್ರೂ ಕೂಡ ಭಗವಂತನಲ್ಲಿ ಭಕ್ತಿ ಚೂರಾದರೂ ಬರ್ತಾ ಇದೆಯಾ. ವಿಶೇಷವಾಗಿ ಆಚಾರದ ಷಷ್ಠಾಸ್ತ್ರದಲ್ಲಿ, ಮಧ್ವಾಚಾರದ ಷಷ್ಠಾಸ್ತ್ರದಲ್ಲಿ ರತಿ ಬರ್ತಾ ಇದೆಯಾ ಆಚಾರ್ಯರಿಗೆ ಮತ್ತು ಭಗವದ್ಭಕ್ತರಿಗೆ? ಎರಗಿದಾಗ ಒಳಗೆ ಮನಸ್ಸಿನಲ್ಲಿ ಆನಂದ ಬರ್ತಾ ಇದೆಯಾ? ಈ ಲಕ್ಷಣಗಳೆಲ್ಲ ಇದ್ದರೆ ಮುಂದೆ ಖಚಿತವಾಗಿ ನಮ್ಮಲ್ಲಿ ವಿಶೇಷವಾಗಿರತಕ್ಕಂಥ ಒಂದು ಆ ಭಕ್ತಿ ಪುಟಿತದ್ದು ಬರುತ್ತೆ ಅಂತ ನಾವು ವಿಶ್ವಾಸ ಮಾಡಬಹುದು ಎಂಬುದನ್ನ ಅನೇಕ ಜನ ಜ್ಞಾನಿಗಳು ತಿಳಿಸಿಕೊಡುತ್ತಾರೆ. ಆ ರೀತಿಯಲ್ಲಿ ಎಲ್ಲರೂ ಇದನ್ನು ಕೇಳಿ, ಯಾರಾದರೆ ಆಚಾರ್ಯರ ಪಾದಕ್ಕೆ ಶರಣಾಗತರಾಗಿದ್ದಾರೆ ಅಂತ ಭಗವದ್ಭಕ್ತರು ಇದನ್ನು ಕೇಳಿ. ಹೇಗೆ ಕೇಳಬೇಕು ಅಂದರೆ ಆದರದಿ ಕೇಳುವುದು ಅಂತ ತಿಳಿಸಿಕೊಡ್ತಾ ಇದ್ದಾರೆ. ಏನು ಈ ಆದರ ಶಬ್ದ ಅಂದರೆ ಹೇಳ್ತಾ ಇದ್ದಾರೆ, ಆದರದಿ ಇತ್ಯತ್ರ ಏತತ್ ಹರಿಕಥಾಮೃತ ಸಾರ ಶ್ರವಣ ಮನನ ತದುಕ್ತ ಬಿಂಬಕ್ರಿಯಾನುಸಂಧಾನ ಜ್ಞಾನೇನ ಮೋಕ್ಷೋ ಭವತೀತಿ ದೃಢ ಭಕ್ತಿರೇವ ಆದರ ಶಬ್ದಾರ್ಥ ಅಂದ್ರು. ಅಂದರೆ ಇದು ಹೇಳ್ತಾ ಇದ್ದಾರೆ, ಈ ಹರಿಕಥಾಮೃತ ಸಾರದ ಶ್ರವಣ, ಅದರ ಮನನ, ಆ ಮನನ ಮಾಡಿದ ಮೇಲೆ ಅಲ್ಲಿ ಹೇಳಿದಂಥ ಬಿಂಬಕ್ರಿಯಾ ಅನುಸಂಧಾನ, ಈ ವಿಶೇಷವಾಗಿರತಕ್ಕಂಥ ಬಿಂಬಕ್ರಿಯಾ ಅನುಸಂಧಾನದಿಂದ ಮೋಕ್ಷ ಬಂದೇ ಬರುತ್ತೆ ಎಂಬ ದೃಢ ಭಕ್ತಿ ಏನು ಬರುತ್ತಲ್ಲ ಅದೇ ಆದರ. ಆ ಆದರದಿಂದ ಇದನ್ನು ಕೇಳಿ ಅಂತ ಹೇಳ್ತಾ ಇದ್ದಾರೆ. ಪರಮಾದರೇಣ ನಿರಂತರಮೇವ ಭಗವದ್ಭಕ್ತೈ ಹರಿಕಥಾಮೃತ ಸಾರ ಶ್ರವಣ ಮನನ ಬಿಂಬಕ್ರಿಯಾನುಸಂಧಾನಾದಿ ಕರ್ತವ್ಯಮಿತಿ ಸಂತೋಷ್ಟವ್ಯಂ ಇಲ್ಲಿ ಹೇಳ್ತಾ ಇದ್ದಾರೆ. ಇಲ್ಲಿ ಪರಮಾದರದಿಂದ ನಿರಂತರವಾಗಿ ಭಗವದ್ಭಕ್ತರಾದವರು ಈ ಹರಿಕಥಾಮೃತ ಸಾರವನ್ನ ಸತತ ಶ್ರವಣ, ಸತತ ಮನನ, ಸತತ ವಿಶೇಷವಾದ ಬಿಂಬಕ್ರಿಯಾನುಸಂಧಾನ ಇದು ಮಾಡುತ್ತಾ ಹೇಗೆ ಇದರಿಂದ ನನಗೆ ಮೋಕ್ಷ ಆಗಿಯೇ ಆಗುತ್ತೆ ಎಂಬ ಪರಮಾದರದಿಂದ ಕೇಳಿ ಎಂಬುದನ್ನ ಸುಧಾದಿ ಗ್ರಂಥಗಳಿಗೆ ವ್ಯಾಖ್ಯಾನ ಮಾಡಿದಂತಹ ಮಹಾನುಭಾವರು ಅವರೆಲ್ಲ ಈ ಅರ್ಥವನ್ನು ತಿಳಿಸಿಕೊಡುತ್ತಾ ಇದ್ದಾರೆ. ಆದರದಿ ಅಂದ್ರೆ ಏನೋ ಆದರದಿ ಅಂತಲ್ಲ, ಈ ಗ್ರಂಥ ಓದಿದರೆ ಮೋಕ್ಷ ಆಗಿಯೇ ಆಗುತ್ತೆ, ಇಲ್ಲಿ ಹೇಳಿದ ಪ್ರಕಾರ ಅನುಸಂಧಾನ ಮಾಡಿದರೆ ಮೋಕ್ಷ ಬಂದೇ ಬರುತ್ತೆ ಎಂಬ ಆದರ ಇದರಲ್ಲಿ ಬರಬೇಕು. ಆ ಆದರದಿಂದ ಇದನ್ನು ಕೇಳಿ ಅಂತ ದಾಸರಾಯರು ನಮಗೆ ತಿಳಿಸಿಕೊಡ್ತಾ ಇದ್ದಾರೆ. ಈ ರೀತಿಯಲ್ಲಿ ಪಲ್ಲವಿಯ ಅಭಿಪ್ರಾಯವನ್ನ ತಿಳಿಸಿಕೊಟ್ಟು ನಂತರ ಮುಂದೆ ಬರ್ತಾ ಇದ್ದಾರೆ. ಶ್ರೀರಮಣಿ ಕರಕಮಲ ಪೂಜಿತ ಚಾರು ಚರಣ ಸರೋಜ ಬ್ರಹ್ಮ ಸಮೀರ ವಾಣಿ ಫಣೀಂದ್ರ ವೀಂದ್ರ ಭವೇಂದ್ರ ಮುಖ ವಿನುತ ನೀರಜ ಭವಾಂಡೋದಯ ಸ್ಥಿತಿ ಕಾರಣನೆ ಕೈವಲ್ಯದಾಯಕ ನಾರಸಿಂಹನೆ ನಮಿಪೇ ಕರುಣಿಪುದೆಮಗೆ ಮಂಗಳವ. ಗ್ರಂಥ ಆರಂಭದಲ್ಲಿ ಎರಡು ರೀತಿಯಾದ ದೇವತೆಗಳಿಗೆ ನಮಸ್ಕಾರ ಮಾಡಬೇಕು ಅಂದ್ರು. ಯಾರಿಗೆ ಅಂದ್ರೆ ಹೇಳುತ್ತಾರೆ, ಆಧಿಕಾರಿಕಿ ಅಭಿಷ್ಟ ಅಂತ. ಆ ಗ್ರಂಥದಲ್ಲಿ ಯಾರನ್ನ ಪ್ರತಿಪಾದನೆ ಮಾಡಿದ್ದಾರೋ ಆ ದೇವತೆಗೆ ನಮಸ್ಕಾರ ಸಲ್ಲಿಸಬೇಕು. ಆ ದೇವತೆಯ ಜೊತೆಗೆ ನಮಗಿಷ್ಟವಾದ ದೇವತೆಗೆ ನಮಸ್ಕಾರವೂ ಸಲ್ಲಿಸಬೇಕು. ಅದು ಮಂಗಳಾಚರಣದ ಅಭಿಪ್ರಾಯ ಅಂದ್ರು. ಆಗ ಮಾಡಿದಾಗ ಮಾತ್ರ ನಮಗೆ ಗ್ರಂಥ ರಚನೆ ಮತ್ತು ಗ್ರಂಥದ ವೃದ್ಧಿ, ಗ್ರಂಥ ಚೆನ್ನಾಗಿ ಪ್ರಚಾರ ಆಗುವುದು, ಅದರ ಪ್ರಯೋಜನ ಎಲ್ಲರೂ ಪಡೆಯುವುದು, ಇದರಲ್ಲಿ ಬರುವಂತಹ ಅನೇಕ ವಿಘ್ನಗಳ ನಾಶ ಆಗಿ ಬಿಡುತ್ತೆ ಈ ಮಂಗಳಾಚರಣೆ ಮಾಡಿದ್ದರಿಂದ ಅಂದ್ರು. ಹಾಗಾದರೆ ಇಲ್ಲಿ ಯಾವುದು ವಿಶೇಷವಾದ ಭಗವಂತನ ಅಧಿಕಾರಿಕ ರೂಪ, ಈ ಗ್ರಂಥ ಪ್ರತಿಪಾದ್ಯ ರೂಪ ಯಾವುದು? ಅಷ್ಟೇ ಅಲ್ಲ, ಇಷ್ಟ ರೂಪ ಯಾವುದು ಅಂದ್ರೆ ಇಲ್ಲಿ ಹೇಳ್ತಾ ಇದ್ದಾರೆ, ನಾರಸಿಂಹಸ್ತು ಅನಿಷ್ಟ ಪರಿಹಾರ ರೂಪತ್ವಾತ್ ಅಧಿಕಾರಿಕಿ ಇಷ್ಟ ಪರದತ್ವಾಚ ಅಭಿಷ್ಟ ಇತಿ ಉಭಯ ರೂಪತ್ವಾತ್. ಇಲ್ಲಿ ನರಸಿಂಹದೇವರೇ ವಿಶೇಷವಾಗಿ ಅಧಿಕಾರ ಅಂದ್ರೆ ಈ ಗ್ರಂಥ ಪ್ರತಿಪಾದ್ಯ ಮೂರ್ತಿ, ಅಧಿಕಾರಿಕ ಮೂರ್ತಿ ಅಂತಾರೆ. ಯಾಕೆ ಅಂದ್ರೆ ಇಲ್ಲಿ ಹೇಳ್ತಾರೆ, ಅನಿಷ್ಟ ನಿವಾರಣೆ ಮಾಡುವಂತ ನರಸಿಂಹದೇವರೇ ಇಲ್ಲಿ ಅಧಿಕಾರ ಮೂರ್ತಿ, ಆಧಿಕಾರಿಕ ಮೂರ್ತಿ. ಇನ್ನ ಇಷ್ಟರೂಪಿಯಾವುದು ಅಂದ್ರೆ ಹೇಳ್ತಾ ಇದ್ದಾರೆ, ಎಲ್ಲರಿಗೆ ಬೇಕಾದ್ದನ್ನ ವಿಶೇಷವಾಗಿ ಸ್ವರೂಪ ಸುಖವನ್ನೇ ಕೊಡತಾನಾದ್ದರಿಂದ ಆ ನರಸಿಂಹದೇವರು ಎರಡೂ ರೂಪದಲ್ಲಿದ್ದಾರೆ. ಒಂದೇ ನರಸಿಂಹದೇವರೇ ಈ ಗ್ರಂಥ ಪ್ರತಿಪಾದ್ಯ ಆಧಿಕಾರಿಕ ಮೂರ್ತಿ, ಎರಡನೆಯದು ಎಲ್ಲರಿಗೆ ಇಷ್ಟವನ್ನ ಕೊಡತಕ್ಕಂಥ ಮೂರ್ತಿ. ಆದ್ದರಿಂದ ಎರಡೂ ರೂಪದಿಂದಲೂ ನರಸಿಂಹನೇ ಇಲ್ಲಿ ವಿಶೇಷವಾಗಿ ಪ್ರತಿಪಾದ್ಯ, ಅವನಿಗೆ ನಮಸ್ಕಾರವನ್ನ ಮಾಡುತ್ತಾ ಇದ್ದಾರೆ, ಹೇಳುತ್ತಾ ಇದ್ದಾರೆ. ಇವ ಇಲ್ಲಿ ಆಧಿಕಾರಿಕ ಮೂರ್ತಿ, ಇವನನ್ನೇ ಈ ಗ್ರಂಥದಲ್ಲಿ ಹೇಳಿದ್ದಾರೆ ಎಂದು ಯಾಕೆ ಹೇಳ್ತೀರಾ ಅಂದ್ರೆ, ಸಕಲ ಪ್ರಾಣಿ ಸಮೂಹ ಸ್ವರೂಪಸ್ಥ ಪಂಚರೂಪಾತ್ಮಕ ಬಿಂಬರೂಪತ್ವಾತ್ ತಸ್ಯ ಖಡ್ಗ ಪ್ರಹಾರೇಣ ಸರ್ವೇಷಾಂ ಲಿಂಗ ವಿದಾರಕತ್ವಾಚ್ಚ ದುರಿತಧ್ವಾಂತ ದಿವಾಕರತ್ವಾಚ್ಚ ಅಯಮೇವ ನೃಸಿಂಹ ಅಸ್ಮಿನ್ ಶಾಸ್ತ್ರೇ ಪ್ರತಿಪಾದ್ಯತೆ. ಇಲ್ಲಿ ಹೇಳ್ತಾ ಇದ್ದಾರೆ ಎಲ್ಲಾ ಪ್ರಾಣಿಗಳ ಸಮೂಹ, ಆ ಸಮೂಹದ ಪ್ರತಿಯೊಬ್ಬ ಜೀವರಾಶಿಗಳ ಸ್ವರೂಪ, ಆ ಸ್ವರೂಪದಲ್ಲಿ ಭಗವಂತ ಐದು ರೂಪಗಳಿಂದ ನಿಂತಿದ್ದಾನೆ. ಆ ರೂಪ ವಿಶೇಷವಾಗಿ ನೃಸಿಂಹ ರೂಪದಿಂದ ನಿಂತಿದ್ದು ಖಡ್ಗ ಪ್ರಹಾರದಿಂದ ಎಲ್ಲಾ ಜೀವರಾಶಿಗಳ ಲಿಂಗದೇಹವನ್ನ ನಾಶ ಮಾಡತಾನಾದ್ದರಿಂದ ಆ ಲಿಂಗದೇಹ ನಾಶಕ್ಕೆ ಬೇಕಾದ ಸಕಲ ದುರಿತ ಧ್ವಾಂತ ದಿವಾಕರತ್ವಚ್ಚ ನಾನಾ ಅಜ್ಞಾನಗಳು ದುರಿತಗಳು, ಆದರೆ ಕತ್ತಲು, ಆ ಕತ್ತಲಿಗೆ ಸೂರ್ಯನಂತೆ ಇರುವವನಾದ್ದರಿಂದ ಆ ನೃಸಿಂಹನನ್ನೇ ಈ ಶಾಸ್ತ್ರದಲ್ಲಿ ಪ್ರತಿಪಾದನೆ ಮಾಡುತ್ತೆ. ಇಲ್ಲಿ ವಿಶೇಷವಾಗಿ ಹೇಳ್ತಾ ಇದ್ದಾರೆ ತತ್ವಸಂಗ್ರಹ ಎಂಬ ಗ್ರಂಥದಲ್ಲಿ ಸರ್ವ ಜೀವ ಸ್ವರೂಪೇಚ ನರಸಿಂಹ ಅಂತರಾತ್ಮವಾನ್ ಅಂತ. ಇಲ್ಲಿ ಎಲ್ಲಾ ಜೀವರ ಸ್ವರೂಪ ದೇಹದಲ್ಲಿ ನರಸಿಂಹನೇ ಒಳಗೆ ನಿಂತಿದ್ದಾನೆ. ಹೇಗೆ ಅಂದ್ರೆ ಹೇಳ್ತಾ ಇದ್ದಾರೆ ಜೀವನ ಶಿರಸ್ಸಿನಲ್ಲಿ ನಾರಾಯಣ ಪ್ರೋಕ್ತ, ನಂತರ ವಾಸುದೇವಸ್ತು ಪುಚ್ಛಗ ವಾಮೇ ಸಂಕರ್ಷಣ ಪ್ರೋಕ್ತ ಪ್ರದ್ಯುಮ್ನೇ ದಕ್ಷಿಣೆ ತಥಾ ಅನಿರುದ್ಧ ಶಿರಶ್ಚವ ತಥೈಕೋಪಿ ಪಂಚಧಾ. ಜೀವನಲ್ಲಿ ಐದು ರೂಪಗಳಿಂದ ನೃಸಿಂಹ ನಿಂತಿರ್ತಾನಂತೆ ಆ ಹೆಸರುಗಳಿಂದ. ನಂತರ ಯತಃ ಪಂಚಾತ್ಮಕೋ ದೇವೋ ಹಿ ಅತಃ ಸರ್ವತ್ರ ವರ್ತತೆ. ಅವನು ಐದು ರೂಪಗಳಿಂದ ವ್ಯೂಹ ರೂಪಗಳಿಂದ ಜೀವನ ಇಡೀ ಶರೀರದಲ್ಲಿ ವ್ಯಾಪಿಸಿ ನಿಂತಿರ್ತಾನೆ. ವಿರಜ ಸ್ನಾನತೋ ಲಿಂಗಂ ಸಿಕ್ತಂ ಸತ್ವಗುಣಾನ್ವಿತಂ ದೇವದೇವೇಶಃ ತಂ ದೃಷ್ಟ್ವ ವಿದಾರಯತಿ ಸರ್ವೇಶಃ ಸ್ವಖಡ್ಗೇನ ಅಂತರಾತ್ಮವಾನ್. ಇಲ್ಲಿ ಹೇಳುತ್ತಾರೆ ಇವರಿಗೆ ವಿರಜಾ ಸ್ನಾನ ಮಾಡಿಸಿ ಆ ವಿರಜಾ ಸ್ನಾನದಿಂದ ಲಿಂಗ ಸಿಕ್ತ ಅಂದ್ರೆ ವಿಶೇಷವಾಗಿ ಅದು ಒದ್ದೆ ಆದಾಗ ಅದನ್ನು ನೋಡಿ ಒಳಗಿರತಕ್ಕಂಥ ಭಗವಂತ ಸ್ವಖಡ್ಗೇನ ತನ್ನ ಖಡ್ಗದಿಂದ ನೃಸಿಂಹ ರೂಪಿ ಭಗವಾನ್ ಲಿಂಗಭಂಗಂ ಕರೋತೀತಿ. ಆ ನೃಸಿಂಹರೂಪಿ ಭಗವಂತನೇ ಇವರ ಲಿಂಗದೇಹವನ್ನ ಸೀಳಿಬಿಡುತ್ತಾನೆ. ಆದ್ದರಿಂದ ಎಲ್ಲರಿಗೆ ಈ ನೃಸಿಂಹರೂಪ ಅತ್ಯಂತ ಪ್ರಿಯತಮವಾದ್ದು. ಆದ್ದರಿಂದ ಈ ನೃಸಿಂಹದೇವರೇ ವಿಶೇಷವಾಗಿರತಕ್ಕಂಥ ಗ್ರಂಥ ಪ್ರತಿಪಾದ್ಯ ಮೂರ್ತಿ. ಅದಕ್ಕೆ ಇಲ್ಲಿ ಹೇಳ್ತಾ ಇದ್ದಾರೆ ನರಸಿಂಹೋ ಅಖಿಲಾಜ್ಞಾನ ಮತದ್ಧಾಂತ ದಿವಾಕರ ಅಂತ ಮಾಯಾವಾದ ಖಂಡನದಲ್ಲಿ ಯತೀರ್ಥರು ವಿಶೇಷವಾಗಿ ಆ ಭಗವಂತನನ್ನ ಪ್ರಾರ್ಥನೆ ಮಾಡಿದ ಆಚಾರ್ಯರ ಗ್ರಂಥಕ್ಕೆ ವ್ಯಾಖ್ಯಾನವನ್ನು ಬರೀತಾರೆ. ಅದಕ್ಕೆ ಎಲ್ಲರ ಹೃದಯದಲ್ಲಿ ಜೀವರ ಹೃದಯದಲ್ಲಿ ನಿಂತ ನೃಸಿಂಹರೂಪಿ ಭಗವಂತನೇ ವಿಶೇಷವಾಗಿ ಈ ಗ್ರಂಥದಲ್ಲಿ ಪ್ರತಿಪಾದ್ಯ ಮೂರ್ತಿ. ಅವನನ್ನ ನರಸಿಂಹನೇ, ಹೇ ನರಸಿಂಹ ನಿನಗೆ ನಮಿಕೆ ನಮಸ್ಕಾರವನ್ನ ಮಾಡುತ್ತಾ ಇದ್ದೇನೆ. ಕರುಣಿಪುದು ಯಮಗೆ ಮಂಗಳವ, ನಮಗೆ ಮಂಗಳವನ್ನ ಕರುಣಾ ಮಾಡಿ ಅಂತ ಪ್ರಾರ್ಥನೆ ಮಾಡುತ್ತಾ ಇದ್ದಾರೆ ಎಂಬಲ್ಲಿಗೆ ಶ್ರೀ ಕೃಷ್ಣಾರ್ಪಣಂ ಅಸ್ತು.